ಸಮಯವನ್ನೇ ಇರತಕ್ಕಂಥ ಸಮರ್ಥನೆಗೆ ಯಾರ ಬೀದಿಗಳ್ರಿ ಯಾವ ಲೆಕ್ಕ? ಆರಾಮಾಗಿ ಹೋದ, ಎಲ್ಲರ ಸೋಲಿಸ್ದ, ಓಡಿಸ್ದ, ತೀರತಪ್ಪಿತನ್ನು ಕೊಂದ, ಗೋವುಗಳನ್ನೆಲ್ಲ ತಂದ, ಆ ಬ್ರಾಹ್ಮಣರಿಗೆ ಕೊಟ್ಟ, ತಗೊಳ್ಳಿ ನಿಮ್ ಗೋವುಗಳು ಅಂತೇಳಿ. ಭಾರಿ ಖುಷಿಯಾಯ್ತು, ಭಾರಿ ಒಳ್ಳೇದಾಯ್ತು ಪುಣ್ಯ. ನನ್ನ ಮಾತು ಕೇಳಿದಿ ನೀನೀಗ, ನನ್ನ ಮಾತನ್ನು ನಡೆಸಿಕೊಟ್ಟಿ ಅರ್ಜುನ, ನೀನು ಒಳ್ಳೇದಾಗಲಿ ಅಂತ ಹೇಳಿದ. ನಮಗೆ ನೋಡಿದ್ರೆ ಬ್ರಾಹ್ಮಣನ ಮಾತು ಕೇಳಿದ, ಅದಕ್ಕೆ ಮುಂದೆ ಕೃಷ್ಣನ ಮಾತು ಕೇಳೋ ಯೋಗ ಬಂತ ಆತನಿಗೆ. ಮತ್ತು ಬ್ರಾಹ್ಮಣನ ಮಾತು ಕೇಳಿದ್ದ ಪುಣ್ಯ ಪರಬ್ರಹ್ಮನಾದ ಕೃಷ್ಣನ ಮಾತನ್ನು ಕೇಳೋ ಯೋಗ ಬಂತು. ಕೆಲವರು ಇರ್ತಾರೆ ಹಣ್ಣು ಮುದುಕರು, ಯಾರೋ ಪಾಪ ಮುದುಕಿನೋ ಮುದುಕರೋ ಇರ್ತಾರೆ, ಯಾವುದೋ ಜಾತಿ ತುಂಬಾ ಕಷ್ಟದಲ್ಲಿರ್ತಾಳೆ ಪಾಪ, ಸಹಾಯ ಮಾಡ್ತಾಳೆ ಅವಳು ಅಂತಾಳೆ. ಪಾಪ ಸ್ವಾಮಿ ಒಳ್ಳೆ ಸಮಯ ಸಹಾಯ ಮಾಡಿದ್ದೀರಿ, ದೇವ್ರು ಒಳ್ಳೇದ್ ಮಾಡಲಿ ಅಂತ ಹೇಳ್ತಾಳೆ. ನಮಗೇನಿಸುತ್ತೆ, ನೀನೇನು ಆಶೀರ್ವಾದ ಮಾಡ್ತೇನೆ, ನಿನಗೆ ನೀರಿದ್ದಿಲ್ಲ ಅನ್ಕೊಟ್ಟಿದ್ದೀನಿ, ನೀನೇನ್ ಮಾಡ್ಕೆ ಹೋಗಂತೀವ ಅನ್ನೋದಿಲ್ಲ. ಅವಳು ಬಾಯಿಬಲ್ಲ ಮಾತು ಅವಳು ಮಾತಲ್ಲ, ಅವಳು ದೇವತೆಗಳು ಮಾತಾಡಿಸ್ತಾರ. ಅದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಯಾರೇ ಆಗಿರಬಹುದು, ಅವ್ರ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವ್ರು ಏನ್ ಸಂತೋಷ ಪಡ್ತಾರಲ್ಲ, ಆ ಸಂತೋಷ ಅಕ್ಷಯವಾಗಿ ವಾಪಸ್ ಬರುತ್ತಾವೆ. ಅದನ್ನ ನಮಗೆ ಕಾಪಾಡುತ್ತೆ. ಆ ಮುದಿಗೆ ಸ್ವಲ್ಪ ಸತ್ಯ ಹೋಗೋದು ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ನಮ್ ಕೆಲಸನ ಮಾಡಿಬಿಟ್ಟಿದ್ದೇವೆ. ಆದ್ರೆ ಅವ್ಳು ಮಾಡಿದ ಹಾರೈಕೆ ಮಾತ್ರ ವ್ಯರ್ಥ ಆಗೋದೇ ಇಲ್ಲ. ದೇವರು ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ, ಅಂಥವ್ರ ಮೂಲಕ ಮಾತಾಡ್ತಾನಾದ್ರಿಂದ ಇಲ್ಲಿ ಬ್ರಾಹ್ಮಣರಿಗೆ ಮಾಡಿದ ಸೇವೆ ಪರಬ್ರಹ್ಮನಾದ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಯಿತು. ಅದನ್ನೇ ಸಂಧ್ಯಾ ಒಂದು ಕಾಲ ದಿವಸ ಹೇಳ್ತೇವೆ ನಾವು ಅದನ್ನ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗೋಬ್ರಾಹ್ಮಣ ಹಿತಾಯ ಚ ಸಂಧ್ಯಾನೆ ಮಾಡಿರ್ತಾನೆ ಗೊತ್ತಾಗ್ಲೆಕ್ಕದು, ಗೊತ್ತಾದ್ರೆ ಅದೊಂದು ಗೊತ್ತಾಗುತ್ತೆ. ಮತ್ತೆ ಆ ಸಂಧ್ಯಾನೆ ಮಾಡಿ ಎಷ್ಟೋ ಮೌಲ್ಯಗಳು ನಮ್ಗೆ ಜ್ಞಾಪಕ ಬರುತ್ತೆ ಡೈಲಿ ಕೂಡ. ಆ ಶ್ಲೋಕದ ಅರ್ಥ ಮಾಡ್ಕೊಂಡ್ಬಿಟ್ರೆ, ಓ ಕೃಷ್ಣ ಗೋಬ್ರಾಹ್ಮಣ ಹಿತಾಯ ಚ, ನಾವು ಸ್ವಲ್ಪ ಮಾಡಿದ್ರೆ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಅಷ್ಟು ಮಾಡಿದ ಅರ್ಜುನ ಮುಗಿಸಿ ಬೆಳಗಾಯಿತು, ಸಭೆ ಸೇರಿತು. ಅರ್ಜುನ ಬಂದ, ಸಭೆಯಲ್ಲಿ ಒಪ್ಪಿಕೊಂಡ, ನಾನು ಹೀಗೆ ಮಾಡಿಬಿಟ್ಟಿದ್ದೇನೆ, ನಾನೀಗ ತೀರ್ಥಯಾತ್ರೆ ಹೋಗಬೇಕಾಗಿದೆ ಅಂತ ನಿಂತ್ಕೊಂಡ. ನೋಡಿ, ತಪ್ಪು ಮಾಡಿ ಆಕ್ಸಿಡೆಂಟ್ ಮಾಡಿ ನಾಪತ್ತೆ ಓಡೋಗ್ಬಿಟ್ಟಿರ್ತಾರೆ ಪಾಪ. ಅರ್ಜುನ್ ಎಷ್ಟು ಪ್ರಾಮಾಣಿಕ, ಹೀಗಾಗಿದೆ ನನ್ನಿಂದ, ದಯವಿಟ್ಟು ನಾನು ತಪ್ಪು ಮಾಡಿ ಆಗಿದೆ, ಈಗ ಬ್ರಹ್ಮದೇವರು ಪರಿಹಾರ ಕೂಡ ಹೇಳಿದ್ದಾರೆ, ನಾನು ತೀರ್ಥಯಾತ್ರೆ ಹೊರಡ್ತಾ ಇದ್ದೇನೆ ಅಂತ ಅನೌಸ್ಬಾರ್ದ ಸಭೆಯೊಳಗೆ. ಧರ್ಮರಾಜ ಬಿಡ್ತಾನ, ನೋಡು ಅರ್ಜುನ ಹಾಗೆಲ್ಲ ಕಳಿಸೋದಿಲ್ಲ ನಾನು, ನೀನು ಏನ್ ತಪ್ಪು ಮಾಡಿದ್ದೀಯಾ, ಈಗ ಅನಿವಾರ್ಯವಾಗಿ ಬಂದೆ, ಉದ್ದೇಶಪೂರ್ವಕ ಬಂದಿಲ್ಲ, ಅದನ್ನ ಕ್ಷಮಿಸಿಬಿಟ್ಟಿದ್ದೇನೆ, ಬಿಡು ಅಂತ ಹೇಳಿದ. ನೋಡಿ, ಧರ್ಮರಾಜ ಬಿಡದವರಾಗಿದ್ರೆ ಮಕ್ಕಳಿಗೆ ಮಾತಾಡಬಹುದು, ತಮ್ಮಂದಿರಿಗೆಲ್ಲ ಮಾತಾಡಿದ್ರೆ ರಾಜ್ಯ ಬೇರೆ ಸಿಕ್ಕಾಗಿಬಿಟ್ಟಿದೆ, ಓ ಏನಾದ್ರೂ ಮುಗಿದೋಗ್ತಿತ್ತಲ್ಲಿ. ದಾಯಾದಿಮಸ್ತರ ಧರ್ಮರಾಜನ ಏನು ಇಲ್ಲ, ಬಹಳ ವಿಶಾಲ ದೃಷ್ಟಿ ಆತನು, ತನ್ನ ಮಕ್ಕಳಿಗಿಂತ ಹೆಚ್ಚು ತಮ್ಮದನ್ನು ನೋಡಿದಂತ ಪುಣ್ಯಾತ್ಮ ಧರ್ಮರಾಜ. ನೀನು ಹೋಗ್ಬೇಡ ಅರ್ಜುನ, ಇಲ್ಲೇ ಇರಬೇಕು ಅಂತ ಹೇಳಿದ್ರೆ ಅರ್ಜುನ ಹೇಳ್ತಾರೆ, ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ, ನಾನು ಹೋಗಬೇಕು, ಬ್ರಹ್ಮದೇವರ ಮಾತು ನಡೆಸಬೇಕು ಅಂತ ಹೇಳುತ್ತಾನೆ. ನಾನು ತಪ್ಪಲ್ಲ ಅಂತ ಹೇಳ್ತೀನಲ್ಲ ಅಂತ ಕೇಳುತ್ತಾನೆ. ನೀ ಹೇಳಿದ್ದೆ ನಿಜ, ನೀನು ದೊಡ್ಡತನ ತೋರಿಸುತ್ತೆ ಅದನ್ನ, ನೀನ್ ಹೇಳಿದ್ದೆ ನಾನು ಬಿಟ್ಟುಬಿಟ್ರೆ ನಾನು ತಪ್ಪಾಗುತ್ತ. ಬ್ರಹ್ಮದೇವರು ನಿನ್ನ ಮಾತಾಗಿದ್ರೆ ನಿನ್ನ ಮಾತು ಕರಾರಾಗಿದ್ರೆ ನಿನ್ನ ಮಾತು ಏನೋ ಅಂದ್ರೆ ಮುಗಿದೋಗ್ತೀನಿ. ಬ್ರಹ್ಮದೇವರು ಹೇಳಿದ ಮಾತನ್ನ ನಾನು ನಡೆಸಬೇಕಾದ ನಮ್ಮ ಕರ್ತವ್ಯ. ರಾಜರಾದ ನಾವೇ ನಡೆಸ್ತೇ ಹೋದ್ರೆ ಉಳಿದವರು ಯಾರು ನಡೆಸ್ತಾರೆ? ಅದನ್ನೇ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯದ್ಯದಾಚಾರತೆ ಶ್ರೇಷ್ಠ ತತ್ತದೇ ವೇತರೋಚನ. ದೊಡ್ಡವರು ಮಾಡಿ ತೋರಿಸಲಿ, ಆಗ ಖಂಡಿತ ಚಿಕ್ಕವರು ಮಾಡೇ ಮಾಡ್ತಾರೆ. ಸಂಧ್ಯಾನೆ ಮಾಡು, ತಂದೆ ಮಾತು ಮಗ ಕೇಳೋದಿಲ್ಲ, ಯಾಕೆ ಗೊತ್ತಾ, ನೀ ಮಾಡು ಮೊದಲು ಅಂತಾನಪ್ಪ ಮಗನಿಗೆ. ಅದಕ್ಕೆ ಅವನು ಬಂದೆ ಬುದ್ಧಿವಂತ, ಎಲ್ಲಿ ಸಂಧ್ಯಾನೆ ಮಾಡು ನೀನ್ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೋ ಅಂತ ಅವನು ಹೇಳೋದೇ ಬಿಟ್ಟು ಬಿಡ್ತಾನೆ. ಕೊನೆಗೆ ಹೇಳಿರ್ತಾನೆ ಕೇಳೋದು, ಸತ್ಯ ಹೇಳು ಹೇಳೋದೇ ಇಲ್ಲ, ಯಾಕಂದ್ರೆ ನಾನು ಮಾಡ್ಬೇಕಾಗತ್ತ ಆಮೇಲೆ. ಇದೊಂದು ಮನುಷ್ಯನ ಸೈಕಾಲಜಿ ಅದು. ಅಂತ ಅದು ಮಾಡಿದ ಮೇಲೆ ಹೇಳೋನಿಗೆ ಮಾಡಿದ ರೈತ ಇರಬೇಕು, ಮಾಡತಕ್ಕಂತ ಸಾಮರ್ಥ್ಯ ಇದ್ದವನು ಮಾತ್ರ ಹೇಳೋ ಅಧಿಕಾರ ಬರುತ್ತದೆ. ಅರ್ಜುನ ಒಳ್ಳೆ ರೀತಿ ನಡ್ಕೋತಾನೆ, ಈಗ ನಾನು ಹೊರಟೆ ಅಂತ ಹೇಳಿದಾಗ ಒಪ್ತಾರೆ, ಆಯ್ತು ನಿರ್ವಾಹ ಇಲ್ಲ, ಅರ್ಜುನ ಹೊರಟನಂತೆ. ತೀರ್ಥಯಾತ್ರೆ ಹೇಗೆ ಹೋಗಬೇಕು ಅಂತ ನಾವು ನೋಡಿ ಕಲಿಬೇಕು. ತೀರ್ಥಯಾತ್ರೆ ಹೇಗೆ ಹೋಗ್ತಾನೆ ನಮ್ ಜನ ಗೊತ್ತಲ್ಲ, ತೀರ್ಥಯಾತ್ರೆ ರೆಡಿ ಅಂತ ಕೇಳಿಬಿಟ್ರೆ, ಓ ರೆಡಿ ಚಕ್ಲಿ ಉಂಡೆ ಕೊಡಬೇಡೆ, ಇದು ರೆಡಿ ಆಗೋದಷ್ಟೇ, ಎಲ್ಲ ರೆಡಿ ಬಂದ್ಬಿಟ್ಟಿದೆ ನೋಡಿ ಅಂತ ತೋರಿಸ್ತಾರೆ. ಇದು ರೆಡಿ ಆಗೋದಲ್ಲ, ಹೇಗೆ ತಗೊಂಡ ಅಂತ ಕೇಳಿದ್ರೆ ಹೇಳ್ತಾರೆ, ಬ್ರಾಹ್ಮಣರನ್ನು ಕರೆಸಿದನಂತೆ, ಪುರಾಣದ ಆಚಾರನ ಕರೆಸಿದನಂತೆ, ವೇದ ವಿದ್ವಾಂಸರನ್ನು ಕರೆಸಿದನಂತೆ, ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾತ್ರೆ ಮಾಡಬೇಕು. ಅದನ್ನೇ ಜಗನ್ನಾಥಾಸ್ರು ಹೇಳ್ತಾರೆ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಸೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ಸಜ್ಜನರ ಸಮೇತ ಹೋಗಬೇಕು, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ. ದಾರಿಯುದ್ದಕ್ಕೂ ದೇವರು ಯಾವುದೋ ಊರಿಗೆ ಹೋಗ್ತಾನೆ, ಹೋಗ್ತಾ ಶ್ರೀಮುಷ್ಟಕ್ಕೆ ಹೋಗ್ತಾನೆ ಏನಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತವ್, ನನಗೂ ಗೊತ್ತಿಲ್ಲ ಅಂತ ಇವನು, ಅವ್ರಿಗೂ ಗೊತ್ತಿಲ್ಲ ಅಂತ ಅವರು, ಎಲ್ಲಿಗೆ ಹೋಗಿದ್ದು ಎಲ್ಲಿ ಹೋಗಿದ್ದು ಅದು ಗೊತ್ತಿಲ್ಲ ಬಂದವನು, ಏನೇ ಅರ್ಥ ಇದು ಒಂದು. ಇದು ಯಾತ್ರೆ ಅಲ್ಲ, ಫಸ್ಟ್ ಎಕ್ಸಿಬಿಷನ್ ಹೋಗೋಣ, ಏನೇನು ನೋಡ್ಕೊಂಡ್ ಬರ್ತಾನೆ. ತೀರ್ಥಯಾತ್ರೆ ಅಂದ್ರೆ ಇದು ಭಗವದ್ ರೂಪಗಳಿರತಕ್ಕಂತ ಸ್ಥಳ, ಇಲ್ಲಿ ಏನ್ ನಡೀತೀವಿ ವಿಚಾರ, ಯಾತಕ್ಕೆ ಮಹತ್ವ ಗೊತ್ತಿ ಕ್ಷೇತ್ರಕ್ಕೆ. ವರಹದೇವರ ಗುಡಿ ಇದೆ ನಮ್ಮೂರಿನ ಕಶ್ಮೀರ್ಬೋದಲ್ಲ, ವರಹದೇವರ ಗುಡಿನ ವರಹದೇವ ಅವತಾರವಾದ ಜಾಗನೇ ಅದು, ಅದಕ್ಕೆ ಅಷ್ಟು ಮಹತ್ವ ಬಂತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಯಾತ್ರೆ ಬಹಳ ಸಾರ್ಥಕವಾಗ್ತದೆ. ಅದು ಬದಲಿ ಹೋದ್ರೆ ಬದಲಿ ಅಂತ ಏನು ಗೊತ್ತಿಲ್ಲ, ಕಾಶಿಗೆ ಹೋದ್ರೆ ಕಾಶಿ ಏನು ಗೊತ್ತಿಲ್ಲ, ಈ ರೀತಿ ಹೋಗಿ ಏನ್ ಪ್ರಯೋಜನ ಅವರೆಲ್ಲ ಮಾಡಿ. ಅದಕ್ಕೆ ಯಾತ್ರೆ ಹೋಗಕ್ಕಿಂತ ಮುಂಚೆ ಸರಿಯಾಗಿ ತೀರ್ಥ ಮಹತ್ವೆ ಕ್ಷೇತ್ರ ಮಹತ್ವೆ ತಿಳ್ಕೊಂಡಿರಬೇಕು. ಮತ್ತೆ ತಿಳಿದ್ರ ಜೊತೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಹೋದಾಗ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು. ಆಗ ಒಳ್ಳೆ ಭಕ್ತಿ ನಡೆಯುತ್ತೆ. ಅಲ್ಲಿ ಮಹಾಭಾರತ ಆಯ್ತು ಅಂತ ಇಲ್ಲಿ ಹೇಳೋದಾಗಿರುತ್ತೆ. ಕುರುಕ್ಷೇತ್ರ ಕೂಡ ಇಲ್ಲಿ ಮಹಾಭಾರತ ಆಯ್ತು, ಎಷ್ಟು ಮಹತ್ವ ಇರುತ್ತೆ ಅದಕ್ಕೆ, ಅದು ನೋಡಿದವರಾಗಬೇಕು. ಆ ದೃಷ್ಟಿಯಿಂದ ಅರ್ಜುನನ ತೀರ್ಥಯಾತ್ರೆ ಬಹಳ ದೊಡ್ಡದು. ಹಿಂದೆ ಗೋವುಗಳಂತೆ, ಮತ್ತೆ ಜೊತೆಗೆ ಗೋವುಗಳು, ಬ್ರಾಹ್ಮಣರು, ತಿಳಿದ ವಿದ್ಯಾವಂತರು, ಅಷ್ಟು ಜನ. ಕೆಲವರಂತೂ ಯಾತ್ರಾರ್ಥಿಗಳು, ಅರ್ಜುನ ಹೊರಟು ನಾವು ಹೊರಟು ಅವರು ಜಾಯಿನ್ ಆಗಿಬಿಡ್ತಾರೆ. ಇವತ್ತು ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾನಂತೆ. ಅದು ಒಂದಲ್ಲ, ಸಮಗ್ರ ಭರತ ಕಂಡು ಸುತ್ತಬೇಕು. ಮತ್ತೆ ಒಂದು ವರ್ಷ ಎಲ್ಲ ಪಕ್ಕದೂರಲ್ಲಿ ಬಂದ್ಬಿಟ್ರೆ ಎಲ್ಲ ಮತ್ತೆ ಎಲ್ಲ ತೀರ್ಥಯಾತ್ರೆ ಸುತ್ತಕೊಂಡು ಬರಬೇಕು. ಶಾಸ್ತ್ರ ಹೇಳುತ್ತದೆ, ಅಣ್ಣ ಅತ್ತಿಗೆ ಜೊತೆಗಿದ್ದಾಗ ನೋಡಿದ ತಮ್ಮನಿಗೆ ಏನು ಶಿಕ್ಷೆ ಅಂದ್ರೆ ಇಡೀ ಭರತ ಕಂಡ ಒಂದು ಸುತ್ತಿ ಬರಬೇಕು ಅಂತ ಹೇಳುತ್ತಾ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಟಿವಿ ಮದ್ದಾಗ ಹುಚ್ಚಾಪಟ್ಟೆ ಸೀನ್ಗಳು ನೋಡ್ತಾರಲ್ಲ, ಎಷ್ಟು ತೀರ್ಥಯಾತ್ರೆ ಮಾಡಬೇಕು ಲೆಕ್ಕನೇ ಇಲ್ಲ. ಬರೀ ತೀರ್ಥಲ್ಲಿ ಮುಳುಗಬೇಕಾಗತ್ತಷ್ಟೇ. ಕೆಟ್ಟ ದೃಶ್ಯವನ್ನು ನೋಡಿದರೆ ಎಷ್ಟು ಪ್ರಾಶ್ಚಿತ್ತವನ್ನು ಶಾಸ್ತ್ರ ಹೇಳುತ್ತಾ ಇದೆ. ಇಡೀ ಭರತ ಕಂಡ ಸುತ್ತಬೇಕು. ಆತ ಕಾಲರಿಗೆ ಸುತ್ತಾನೆ, ನಾವು ದುಡ್ಡು ಕೊಟ್ಟು ಸುತ್ತಕ್ಕೆ ದುಡ್ಡು ಇಲ್ಲ ಅನ್ನೋ ಶಕ್ತಿ ಇಲ್ಲ, ಎರಡು ಫಿಸಿಕಲ್ ಸ್ಟ್ರೆಂತ್ ಇಲ್ಲ, ಮೆಂಟಲಿ ಫೈನಾನ್ಷಿಯಲಿ ಸೌಂಡ್ ಇಲ್ಲ. ಇನ್ನೇ ತೀರ್ಥಯಾತ್ರೆ ಮಾಡಿಸ್ತೇವೆ, ಇವೆಲ್ಲ ಹೋದ್ರೆ ಅಲ್ಲಿ ಏನು ವಿಷಯನೇ ಗೊತ್ತಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ತಪ್ಪು ಮಾಡೋದು ಸುಲಭ, ತಾನು ತಿಳಿಸ್ಕೊಳ್ಳೋದು ಭಾರಿ ಕಷ್ಟ. ಅರ್ಜುನ ನಿಜವಾದ ಅರ್ಥದಲ್ಲಿ ತಪ್ಪು ಮಾಡಿಲ್ಲ ಪಾಪ, ಅಂಥವನಿಗೆ ಇಂಥ ಮಾತು ಹೇಳೋದಾದ್ರೆ ನಿಜವಾಗಲೂ ತಪ್ಪು ಮಾಡೋರು ಎಷ್ಟು ಶಿಕ್ಷೆ ಆಗಬಹುದು ಎಂಬುದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಅರ್ಜುನ ಹೊರಟಿನಂತೆ ಎಲ್ಲ ಬೀಳ್ಕೊಡ್ತಾರೆ, ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಾ ಬರ್ತಾನಂತ. ಆತ ತೀರ್ಥಯಾತ್ರೆ ಪೂರ್ತಿ ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಅದು ಭಾರಿ ಆಶ್ಚರ್ಯ. ಪಾಂಡವರ ತೀರ್ಥಯಾತ್ರೆನ ಎರಡು ಕಡೆ ಬರೀತಾರೆ, ಇಲ್ಲೂ ಬರೀತಾರೆ ಅಲ್ಲೂ ಬರೀತಾರೆ. ಆತ ಹೋಗ್ತಾ ಹೋಗ್ತಾ ಮೊದಲು ಸಂದರ್ಶನ ಮಾಡ ದೊಡ್ಡ ಕ್ಷೇತ್ರ ಅಂದ್ರೆ ಹರಿದ್ವಾರಕ್ಕೆ ಹೋದನಂತೆ. ಹರಿದ್ವಾರ ಬಹಳ ದೊಡ್ಡ ಕ್ಷೇತ್ರಗಳಲ್ಲಿ ಒಂದು. ಭರತ ಖಂಡದ ಸಪ್ತ ಮಹಾಕ್ಷೇತ್ರಗಳಲ್ಲಿ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿ, ಚೈವ, ಸಪ್ತ ಇದೆ ಮೋಕ್ಷದಾಯಕ ಅಂತ ಒಂದು ಶಾಸ್ತ್ರದ ಮಾತು, ಪುರಾಣದ ವಾಕ್ಯ. ಅಯೋಧ್ಯ, ಮಥುರಾ, ಮಾಯಾ, ಪುರಿ. ಮಾಯಾ ಅಂದ್ರೆ ಅದೇ ಹರಿದ್ವಾರ ಕ್ಷೇತ್ರಕ್ಕೆ ಮಾಯಾಪುರಿ ಅಂತ ಕರೀತಾರೆ. ಅಲ್ಲಿ ದಕ್ಷ ಯಜ್ಞ ಮಾಡಿದ್ದು ಅಲ್ಲೇನೆ. ತುಂಬಾ ವಿದುರ ಮೈತ್ರಿಯ ಸಂವಾದ ಭಾಗವತ ನಡೆದಿದ್ದು ಅಲ್ಲೇನೆ. ಗಂಗೆ ಮೊದಲ ಬಾರಿಗೆ ಸಮತಟ್ಟಾಗಿ ಹರಿಯೋರು ಅಲ್ಲಿ ಆ ಜಾಗದೊಳಗೆ. ಹಿಮಾಲಯ ಬರೀ ಇದರಲ್ಲೇ ಹರಿದು ಬರೋದು, ಗ್ರೌಂಡ್ ಮುಟ್ಟೋರು ಹರಿದ್ವಾರ. ಅದಕ್ಕೆ ಹರಿದ್ವಾರ ಅಂತ ಹೆಸರಾಯ್ತಾರೆ. ಅದನ್ನ ಹಿಡ್ಕೊಂಡು ಹೊರಟು ಬಿಟ್ರೆ ಸೀದಾ ಬದರಿನಾರಾಯಣ ಗುಡಿವರೆಗೂ ಹೋಗ್ತೇವೆ. ಅದು ಹರಿದ್ವಾರ. ಅದು ಇವತ್ತು ಬೋರ್ಡ್ ತಪ್ಪಾಗಿ ಹರಿದ್ವಾರ ಹರಿದ್ವಾರ ಅಂತ ಹಾಕಿಬಿಡ್ತಾರೆ, ಹೋಗಿ ಹಾಲ್ ದ್ವಾರ ಆಗಿಬಿಡುತ್ತೆ. ಹಾಗೆ ಬರೆದು ಬಿಟ್ರೆ HRDWAR ಬರೆದ್ಬಿಡ್ತಾರಲ್ಲ, ಹರಿ ಹೋಗ್ಬಿಡ್ತಾರೆ, ಹರಿದ್ವಾರ ಆಗಿಬಿಟ್ಟಿದೆ. ಅದು ಇನ್ನೂ ಹೋಗ್ಬಿಟ್ಟು ಹಾಲ್ ದ್ವಾರ ಆಗುತ್ತೆ. ಸರಿಯಾಗಿ ಇಂಗ್ಲಿಷ್ ಓದ್ಬಿಟ್ಟು ಬರ್ದಿದ್ದು ಓದ್ಬಿಟ್ರೆ ಹಾಲ್ ದ್ವಾರ ಆಗುತ್ತೆ ಹೊರತು ಹರಿದ್ವಾರ ಆಗೋದೇ. ಹರಿದ್ವಾರ ಶ್ರೀ ಹರಿಗೆ ಹೋಗ್ತಕ್ಕಂತಹ ಹೆಬ್ಬಾಗಿಲು ಅಂತ ಅದಕ್ಕೆ. ಒಯ್ ಬದರಿ ನಾರಾಯಣನ ಗುಡಿಗೆ ಒಯ್ದು ಅಲ್ಲೇ ಹೋಗಿ ಸೀದಾ ಅಲಕಡೆ ಮುಂದೆ ಹರಿಯೋದು, ಗುಡಿ ಮುಂದೆ ಹರಿಯೋದು, ಅಲ್ಲಿವರೆಗೆ ಹೋಗ್ತಕ್ಕಂಥ ನದಿ ಅದು. ಅದು ಹರಿದ್ವಾರ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಹರಿದ್ವಾರದಲ್ಲಿ ಸ್ನಾನ ಮಾಡ್ತಾನೆ. ಇವತ್ತಿಗೂ ನೋಡಿ ಭಾರಿ ಫಾಸ್ಟ್ ಆಗಿ ಹರಿಯುತ್ತೆ ಗಂಗಾ ನದಿ. ಆಗಷ್ಟೇ ಗ್ರೌಂಡಿಗೆ ಮುಟ್ಟಿರುತ್ತಲ್ಲ, ಅಷ್ಟಿನ ಜೋರ್ ಮೊಮೆಂಟಮ್ ಕ್ರಿಯೇಟ್ ಆಗಿದ್ದಲ್ಲ, ಜೋರಾಗಿ ಹೋಗ್ತಾ ಇರುತ್ತೆ. ಅಲ್ಲಿ ಸ್ನಾನ ಮಾಡೋದು ಭಾರಿ ಕಷ್ಟ, ಸರಿಯಾಗಿ ಸ್ನಾನ ಮಾಡಬೇಕು. ಆ ಮತ್ತೆ ಸಮಯದಲ್ಲಿ ಎಲ್ಲ ನೀರು ತುಂಬಿಕೊಂಡ್ಬಿಡ್ತಾರಲ್ಲ ಗಂಗಾ ಅಂತೇಳಿ, ಅಲ್ಲಿ ತುಂಬಬೇಕು. ಅಲ್ಲಿ ಕಾಶಿಯಲ್ಲಿ ತುಂಬೋದಲ್ಲ, ಅದನ್ನ ಬೇರೆ ಕಡೆ ತುಂಬೋದಲ್ಲ, ಅಲ್ಲಿ ತುಂಬಬೇಕು. ಇಲ್ಲೂ ನಮ್ಮ ಜನ ಎಷ್ಟು ಬುದ್ಧಿವಂತರಿಂದ ಯೋಚನೆ ಮಾಡಬೇಕು. ಇವತ್ತು ಕಾಶಿಯಲ್ಲಿ ನೀರು ತಂದ್ಕೊಂಡ್ಬಿಟ್ರೆ ಯಾತಕ್ಕೂ ಬರೋದಿಲ್ಲ, ಅಲ್ಲೇ ಬರೆದಿರ್ತಾರೆ ಡೋಂಟ್ ಯೂಸ್ ದಿಸ್ ವಾಟರ್ ಅಂತ ಬೋರ್ಡ್ ಹಾಕಿರ್ತಾರೆ. ಪೊಲ್ಯೂಟೆಡ್ ವಾಟರ್, ಸಿಕ್ಕಾಬಟ್ಟೆ ಕೆಟ್ಟ ಹೋಗಿರುತ್ತಲ್ಲಿ. ನೀರು ಪಾವಿತ್ರ ಇದೆ, ಕುಡಿಲಕ್ಕೆ ಬರೋದಿಲ್ಲ, ಅದನ್ನ ಕುಡಿಲಕ್ಕೆ ಬರೋದಿಲ್ಲ. ಹಿಂದಿನ ಕಾಲದಲ್ಲೇ ಸಾಕಷ್ಟು ನಿಬಂಧನೆ ಹಾಕಿದವರು. ಹರಿದ್ವಾರದಲ್ಲಿ ಪ್ರಸಂಗ ಯಾವುದೂ ಇಲ್ಲ, ಫಸ್ಟ್ ಟೈಮ್ ಗ್ರೌಂಡ್ ಬಂದಿರುತ್ತಲ್ಲ, ಪ್ಯೂರ್ ವಾಟರ್ ಅದು. ಒಂದು ಅದನ್ನ ತಂದ್ರೆ ವರ್ಷಗಟ್ಟಲೆ ನಮಗಿರುತ್ತೆ. ಎಷ್ಟೋ ವರ್ಷಗಳು ನಮ್ಮ ತಂದೆ ಹಿಂದೆ ಯಾವ ಚಿಕ್ಕಂದಲ್ಲಿ ಹೋದ ನೋಡಿದ್ರೆ ಅದು 80 ವರ್ಷ ಆದಾಗ ನೀರು ಹಾಗೆ ಇದೆ. ಮನೆಯಲ್ಲಿ ಆ ನೀರು ತೆರಳಕ್ಕಾಗೋದಿಲ್ಲ, ಫ್ರಿಡ್ಜಲ್ಲಿ ನೀರು ಒಣಗೋಗುತ್ತೆ, ಎಷ್ಟು ನೀರ್ಲಕ್ಕೆ ಬರೋದಿಲ್ಲ. ಹುಳ ಬಿದ್ದಿರೋದೆಲ್ಲ ಕಡಿಮೆ ಆಗೋದಿಲ್ಲ, ಎರಡು ಕೆಪಾಸಿಟಿಯಲ್ಲಿ ಬೇರೆ ನೀರು ಅಷ್ಟು ಸಿರೋದಿಲ್ಲ. ಇದ್ರೆ ಹುಳ ಹಿಡಿದಿರುತ್ತೆ ಒಂದ್ ಕಡೆ, 3 ದಿವಸದ ನೀರು ಉಪಯೋಗಿಸಬಾರದ ನಿಯಮ ಉಂಟು. ಬೇರೆ ನೀರನ್ನು 3 ದಿವಸಕ್ಕೆ ಮಾತ್ರ ಮಡಿಯಂತೆ, ಆಮೇಲೆ ಬರೋದಕ್ಕೆ ಅದ್ರ ವಾರಗಟ್ಟಲೆ ನೀರು ತುಂಬಿಟ್ಕೊಳ್ಳಿ ಬರೋದಿಲ್ಲ. 3 ದಿವಸದ ಮೇಲೆ ಮೈಲಿಗೆ ಆಗುತ್ತೆ ಅಂತ ಅರ್ಥ. ಸೈಂಟಿಫಿಕಲಿ ಕರೆಕ್ಟ್, ಆಮೇಲೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಶುರುವಾಗುತ್ತಾಗಲೇ. ಸುಮ್ಮನೆ ಮಡಿಯಂತೆ ಶಾಸ್ತ್ರಕ್ಕೆ ಮಾಡಲಿಲ್ಲ ಅವರು, ಹೈಲಿ ಸೈಂಟಿಫಿಕ್ ಅದು. ಅದರಲ್ಲಿ ಹಾಲು ಹುಳುಗಳು ಶುರುವಾಗುತ್ತೆ, ಉಪಯೋಗಿಸ್ಬೇಡಿ ಅಂತ ನಿಯಮ. ಗಂಗಾ ಮಾತ್ರ ಹಾಗಲ್ಲ, ಅಲ್ಲಿ ಹರಿದ್ವಾರದಿಂದ ಗಂಗೆ ತಗೊಂಡು ಬನ್ನೇ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಜಗತ್ತಿನ ಮಿರಕಲ್ ಅದು, ಇನ್ನು ಯಾವ ನದಿಗೂ ಆ ಶಕ್ತಿ ಇಲ್ಲ, ಗಂಗಾ ನದಿ ಮಾತ್ರ ಶಕ್ತಿ. ವಿಷ್ಣು ಪಾದೋದಕ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ದೃಷ್ಟಾಂತ. ನ ಗಂಗಾ ಸದೃಶಂ ತೀರ್ಥಂ. ಅಲ್ಲಿ ಸ್ನಾನ ಮಾಡ್ತಾ ಮುಳುಗಾಕ್ತಾ ಇದ್ದಾನೆ. ಇವತ್ತು ಮುಳುಗಾಕಿ ಸ್ನಾನ, ತಮ್ಮೀರು ಸ್ನಾನ ಮಾಡೋದಕ್ಕೆ ಅರ್ಥ ಆಗೋದಿಲ್ಲ. ಅದೆಲ್ಲ ಮುಳುಗಾಕಿ ಸ್ನಾನ ಮಾಡಬೇಕು, ಅದಕ್ಕೆ ಅವಗಾಹನ ಸ್ನಾನ ಅಂತ ಹೇಳ್ತಾರೆ. ತಲೆ ಮುಳುಗಿಸಬೇಕು ಮುಖ್ಯ, ತಲೆ ಮುಳುಗಿಸ್ ಹೆಂಗಸರು ನಿಷಿದ್ಧ, ಹೆಂಗಸರು ಮುಳುಗಿಸಬೇಕಾಗಿಲ್ಲ. ತೀರ್ಥಯಾತ್ರೆ ಕೂಡ ಮುಳುಗಿಸಬಹುದು, ಪ್ರತಿನಿತ್ಯ ಮನೆಯಲ್ಲಿ ತಲೆ ಮೇಲೆ ಹೆಂಗಸರು ಸ್ನಾನ ಮಾಡಿಕೊಡುದು. ಆಗ ಪರ್ವಕಾಲ ಬಂದಾಗ ಮಾಡಬಹುದು. ಅಭ್ಯಂಜನ ಸ್ನಾನವೇ ವಿಹಿತ ಹೊರತು ಬರೀ ತಲೆ ಮೇಲೆ ಸ್ನಾನ ಹೆಂಗಸರಿಗಿಲ್ಲ. ಅಭ್ಯ ನರಕಚಿ ಇಂಥ ಶಾಸ್ತ್ರ ಒಳ್ಳೆ ದಿವಸ ಬರುತ್ತಲ್ಲ ನಿಷಿದ್ಧ, ಅದು ವಿಹಿತ, ಬೇರೆ ದಿವಸ ಇಲ್ಲ. ಆದ್ರೆ ಗಂಡಸರಾಗಲ್ಲ, ತಲೆ ಮೇಲೆ ಸ್ನಾನ ಮಾಡಿದ್ರೆ ಇರಲೇಬಾರ್ದು. ಪ್ರತಿನಿತ್ಯ ತಲೆ ಮೇಲೆ ಸ್ನಾನ ಮಾಡಬೇಕು. ಇವತ್ತು ವಾರಕ್ಕೊಂದು ಮಾಡೋರೇ ಜಾಸ್ತಿ, ಅಭ್ಯಂಜನ ಕಾಲಕ್ಕೆ ಮಾಡೋರೇ ಜಾಸ್ತಿ. ಆದ್ರಿಂದ ಅದು ನಿಷಿದ್ಧ, ಮಡಿ ಆಗೋದೇ ಇಲ್ಲ, ಅದರಿಂದ ಪೂರ್ತಿ ಮಡಿ ಅಲ್ವೇ ಇಲ್ಲ ಅವರು. ಅವಗಾಹನ ಸ್ನಾನ ಅಂತ ಕರೀತಾರೆ. ಅರ್ಜುನ ಮಾಡ್ತಾ ಇದ್ದಾನೆ, ನಿನ್ನನ್ನು ಕೊನೆಯ ಮುಳುಗು ಹಾಕಿ ಹೇಳಬೇಕು. ಪಾಪ ದೊಡ್ಡ ಹಾವು ಬಂತು, ನುಂಗ್ತಿ ಹೇಳ್ಕೊಂಡು ಹೋಗ್ಬಿಡ್ತಾ, ಹೇಳ್ಕೊಂಡು ಸುತ್ತಕೊಂಡ್ಬಿಡ್ತಾವನ್ನ ಹೇಳ್ಕೊಂಡು ಹೋಗ್ಬಿಡ್ತಾ ಹರಿದ್ವಾರ. ಅದಕ್ಕೆ ನಮಗೇನು ಗೊತ್ತಾಗುತ್ತದ್ರಿಂದ ಸ್ನಾನ ಏನ ಮಾಡಬಾರದು. ಹರಿದ್ವಾರಕ್ಕೆ ಹೋದ್ರೂ ಬದಲೇ ಮಾಡಬೇಕು, ಹೇಳ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಆತ ದೈವಿ ಪುರುಷ, ಪಾಪ ಎಳ್ಕೊಂಡು ಹಾವು ಎಲ್ಲಿಗೆ ಹೋಯ್ತಂತದು? ನಾಗಲೋಕಕ್ಕೆ ಹೋಯ್ತಂತಲ್ಲಿ. ನಾಗಲೋಕಕ್ಕೆ ಹೋಗಿ ನಾಗರಾಜನ ಸಭೆಯಲ್ಲಿ, ವಾಸುಕಿಯ ಸಭೆ ಮುಂದೆ ಬಿಡ್ತಾ ಇತ್ತು. ಅರ್ಜುನ ನೋಡ್ತಾ ಇದ್ದಾನೆ, ನೋಡಿ ಇವಳು ಯಾರು ಗೊತ್ತಿಲ್ಲ, ಉಲೂಪಿ ಅಂತ ಹಾವು ಅವಳು. ಉಲೂಪಿ ಈ ಸಿನಿಮಾ ನಾಟಕ ಉಲೂಚಿ ಅಂತ ಮಾಡಿಬಿಟ್ಟಿದ್ದಾರೆ, ತಪ್ಪದು ಉಲೂಪಿ ಅಂತ ಅವಳ ಹೆಸರು. ಉಲೂಪಿ ಅಂತ ಅವರು ನಾಗ ಕನ್ಯೆ ಅವಳು. ಅವಳು ಬಂದು ಅರ್ಜುನನ ಸಭೆಯಲ್ಲಿ ನಿಲ್ಲಿಸ್ತಾ ಇದ್ದಾಳೆ. ನಾಗರಾಜನದ ವಾಸುಕಿ ಮಾತಾಡ್ತಾ ಇದ್ದಾಳೆ, ಅರ್ಜುನ ನಿನ್ನಲ್ಲಿ ನಾವು ಹಿಡ್ಕೊಂಬಿದ್ದೀವಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀಯ, ಅದಲ್ಲ ಇದು, ಇದು ನಿನ್ನ ಗೌರವದಿಂದ ಕಾಣ್ತಾ ಇದ್ದೇವೆ. ನೀಲಿ ಬರಬೇಕು ಅಂತ ನಾವು ಪ್ರೀತಿಯಿಂದ ಕರ್ಕೊಂಡು ಬಂದಿದ್ದೇವೆ, ಭಕ್ತಿಯಿಂದ ಕರ್ಕೊಂಡು ಬಂದಿದ್ದೇವೆ. ನಿನ್ನಿಂದ ನಮಗೆ ತುಂಬ ಸಹಾಯ ಆಗಬೇಕಾಗಿದೆ, ಉಪಕಾರ ಮಾಡುವು ಅಂತ ಕೇಳುತ್ತಾನೆ. ನಾಗರಾಜ ಇತನ ಪ್ರಾರ್ಥನೆ ಮಾಡ್ತಾ ಇದ್ದ. ಅದು ಕೇಳ್ತೇನೆ, ಏನು ಉಪಕಾರ ಮಾಡಬೇಕು ಅಂತ ಕೇಳಿದನಂತೆ. ಆತ ಹೇಳ್ತಾನೆ, ನೋಡು ಉಲೂಪಿ ನನ್ನ ಮಗಳು, ಇವಳನ್ನ ಒಬ್ಬ ನಾಗನಿ ಕೊಟ್ಟು ಮದುವೆ ಮಾಡಿದ್ದೆ ನಾನು, ಆದರೆ ಇನ್ನೂ ಅವಳಿಗೆ ಮಕ್ಕಳಾಗಿಲ್ಲ. ಗರುಡ ಬಂದು ಅವಳ ಗಂಡ ತಿಂದು ಹಾಕಿಬಿಟ್ಟ ಅಂತ ಹೇಳುತ್ತಾನೆ. ನಾಗ ಗರುಡನಿಗೆ ಆಹಾರ, ಗರುಡ ಬಂದ ನಾಗ ತಿಂದು ಹಾಕಿಬಿಟ್ಟ. ಈಗ ನನಗೆ ಗಂಡಸ ಮಕ್ಕಳು ಬೇರೆ ಇಲ್ಲ, ನನಗೆ ಉತ್ತರಾಧಿಕಾರಿ ಬೇಕು, ನನಗೆ ಉತ್ತರಾಧಿಕಾರಿ ಬೇಕು. ಇವಳಿ ಗಂಡ ಇಲ್ಲ, ಒಬ್ಬಳೇ ಮಗಳು, ನನ್ನ ಸಂತತಿ ಮುಂದುವರಿಬೇಕಾಗಿದೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ನಿಯೋಗ ಪದ್ಧತಿಯಿಂದ ಸಂತಾನ ಪಡೆಯುವುದು ಶಾಸ್ತ್ರ ಹೇಳ್ತಾ ಇದೆ. ವಿಚಿತ್ರ ವೀರನ ಹೆಂಡಂದಿರಿಗಾಗಿದ್ದ ಹಾಗೆ ತಾನೆ, ಧೃತರಾಷ್ಟ್ರ ಪಾಂಡುರಾಜ ಹುಟ್ಟಿ ವೇದವ್ಯಾಸ ರಣಗಳಿಂದ ಹಾಗೆ ತಾನೆ, ಅದು ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ನಿನ್ನಿಂದ ಗರ್ಭಾಧಾನ ಆಗಬೇಕು ಅವಳಿ, ಆ ಮೂಲಕವಾಗಿ ನಮ್ಮ ವಂಶ ಬೆಳಿಬೇಕು ಅಂತ ಪ್ರಾರ್ಥನೆ ಮಾಡಿದರೆ. ಈಗ ಅರ್ಜುನ ಸಮಸ್ಯೆ ಬಂತೀಗ. ಹಾಗಿದ್ರೆ ಬೇರೆ ಯಾರೂ ಇಲ್ವಾ ಗರ್ಭಾಧಾನಕ್ಕೆ? ಋಷಿಮುನಿಗಳು ಆಗಬಹುದಲ್ಲ ಅಂತ ಕೇಳಿದರೆ, ಆಗಬಹುದು, ಆದರೆ ಹುಟ್ಟೋ ಮಗ ನಮಗೆ ಸಾಮಾನ್ಯ ವ್ಯಕ್ತಿ ಆಗಬಾರದು, ಅವನು ಅಸಾಮಾನ್ಯ ವ್ಯಕ್ತಿ ಆಗಬೇಕು. ನಿನ್ನಂಥವನು ಮಗನಾಗಿ ಹುಟ್ಟಿಬಿಟ್ರೆ ಅವನು ಬಹಳ ವೀರನಾಗಿ ಹುಟ್ಟುತ್ತಾನೆ, ಅದು ಮೊದಲನೇ ಕಾರಣ. ಎರಡನೇ ಕಾರಣ, ನೀನು ಸಾಮಾನ್ಯ ಅಲ್ಲ ಅಂತ ನಮಗೆ ಗೊತ್ತಿದೆ. ಇಂದ್ರನ ಅವತಾರ ಅಂತ ಪ್ರಖ್ಯಾತಿ ಆಗಿತ್ತು ಅರ್ಜುನಿಗಾಗಲೇ. ಇಂದ್ರನ ಅವತಾರ ನೀನು, ದೇವಲೋಕದ ರಾಜನ ಮಗ ಸಾಕ್ಷಾತ್ ಇಂದ್ರನೇ. ನಿನ್ನಿಂದ ಮಗು ಹುಟ್ಟಿದ್ರೆ ಅವನು ಇಂದ್ರಪುತ್ರ ಅಂತ ಆಗ್ತಾನೆ, ದೇವತೆಗಳ ಕಾಂಟ್ಯಾಕ್ಟ್ ಶುರುವಾಗುತ್ತಾನೆ, ದೇವತೆಗಳ ಸಂಬಂಧ ಬರುತ್ತೆ. ಆದ್ದರಿಂದ ಅಮೆರಿಕದಲ್ಲಿ ಒಬ್ಬರಿಂದ ಸ್ಪಾನ್ಸರ್ ಮಾಡಿದಾಗ ಆಗುತ್ತಲ್ಲ, ಇದು ಸಾಧಾ ಸಾಧ್ಯ, ಡೈರೆಕ್ಟ್ ಹಾರಿ ಬಿಡಬಹುದು. ದೇವಲೋಕಕ್ಕೆ ಲಿಂಕ್ ಸಿಗುತ್ತೆ ನಮಗಾಗ, ದೇವತೆಗಳ ಲಿಂಕ್ ಸಿಕ್ಕಿಬಿಟ್ಟಾಗ ಗರುಡ ಇವನನ್ನ ತಿನ್ನೋದಿಲ್ಲ. ಬೇರೆ ಯಾವ್ದಾದ್ರು ಮಗುವನ್ನು ಪಡೆದರೆ ಗರುಡ ಗಂಡನಿಂದ ಮಗುನ ತಿಂದುಬಿಡಬಹುದು ನಾಳೆ. ಆದರೆ ಗರುಡ ದೇವತೆಗಳಿಗೆ ತುಂಬಾ ಅನುಗ್ರಹ ಮಾಡ್ತಾನೆ, ನೀನು ದೇವರಾಜನಾದವನು, ನಿನ್ನಿಂದ ಹುಟ್ಟ ಮಗು ದೇವತೆಗಳ ಗುಂಪಿಗೆ ಸೇರುತ್ತೆ, ಗರುಡ ತಿನ್ನೋದಿಲ್ಲ, ನನ್ನ ವಂಶ ಬೆಳೆಯುತ್ತೆ, ಅದಕ್ಕೆ ನಿನ್ನಿಂದನೇ ಗರ್ಭಾಧಾನವಾಗಬೇಕು ಅಂತ ಕೇಳಿದನಂತೆ. ಅರ್ಜುನ ಯೋಚನೆ ಮಾಡ್ತಾನೆ, ತಕ್ಷಣ ಒಪ್ಪಿಕೊಳ್ಳೋ ಕೆಲಸ ಅಲ್ಲ ಇದು. ಒಂದು ಬ್ರಹ್ಮದೇವರು ಒಂದು ಕರಾರು ಹಾಕಿದ್ದಾರೆ, ತೀರ್ಥಯಾತ್ರೆ ಮಾಡಬೇಕಾದ್ರೆ ಅವನು ಬ್ರಹ್ಮಚಾರಿ ಆಗಿರಬೇಕು ಅಂತ ನಿಯಮ ಹಾಕಿದ್ದಾರೆ. ಬ್ರಹ್ಮಚಾರ್ಯ ತೀರ್ಥಯಾತ್ರೆ ಮಾಡಬೇಕು, ಏನ್ ಮಾಡಬೇಕು ಈಗ ಯೋಚನೆ ಮಾಡ್ತಾರೆ. ಒಂದು ಕಡೆಗೆ ಅವು ರಥ ಹೋಗುತ್ತೆ, ಇನ್ನೊಂದು ಕಡೆಗೆ ಇವ್ರ ವಂಶ ನಿಂತೋಗುತ್ತೆ, ಏನ್ ಮಾಡಬೇಕು? ಅರ್ಜುನ ಇಂಥ ಸಂಕಷ್ಟಗಳ ಮಧ್ಯೆ ಗೆದ್ದು ಎಳೆದು ಬಂದವರು. ಇಷ್ಟೆಲ್ಲ ಗೆದ್ದಿದ್ದಕ್ಕೆ ಗೀತೆ ಕೇಳತಕ್ಕ ದೊಡ್ಡ ಯೋಗ ಬಂತು ಪುಣ್ಯಾತ್ಮನಿಗೆ. ಯೋಚನೆ ಮಾಡಿದ, ನನ್ನ ವ್ರತಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಬರುತ್ತೆ, ಆದರೆ ಅವರಿಗೆ ಬೇರೆ ಗತಿಯೇ ಇಲ್ಲ, ಅಂತ ವಂಶ ಉಳಿಸಬೇಕಾದರೆ ನನ್ನಿಂದ ಮಾತ್ರ ಸಾಧ್ಯ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಆಗಲಿ ಅಂತ ಒಪ್ಪಿಕೊಂಡು ಬಿಟ್ಟು ಗರ್ಭಾಧಾನ ಮಾಡಿದನಂತೆ. ಆಗ ಒಂದು ಮಗು ಹುಟ್ಟುತ್ತೆ, ಅವನು ಲೋಕವೀರ, ಅವನು ಇರಾವನ್ ಅಂತ ಹೆಸರು. ಇರಾವನ್ ಅರ್ಜುನನ ಮಗ, ಮುಂದೆ ಮಹಾಭಾರತ ಯುದ್ಧದಲ್ಲಿ ಅವನು ಮತ್ತೆ ಪರಿಚಯ ಬರುತ್ತ. ಅವನು ಹುಟ್ಟಿದ ಸಾಕ್ಷಾತ್ ಮಂಗಳ ಕುಜ, ಮಂಗಳವಾರ ಅಂತ ಏನು ಕರಿತೇವಲ್ಲ, ಆ ಮಂಗಳನೇ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಅವನೊಳಗೆ ವಿಶೇಷವಾದಂತಹ ಸನ್ನಿಧಾನ ಬಂದು ಅಂತ ಇರಾವಂತ ಹುಟ್ಟಿ ಬಹಳಷ್ಟು ಪರಾಕ್ರಮಿ ಎನಿಸಿದನಂತ, ಬಹಳ ಪರಾಕ್ರಮಿ ಎನಿಸ್ತಾ ಇದ್ದಾನೆ. ಯಾತಕ್ಕೆ ಇನ್ನೊಂದು ಕಾರಣ ಕೊಡ್ತಾರೆ, ಮೊದಲು ಮಂಗಳನ ಅವತಾರ ಒಂದು ಕಡೆಗೆ, ಅರ್ಜುನನ ಮೊದಲ ಮಗ ಅವನು, ಬಲೀಸ ಪಾರ್ಥ ಪ್ರಥಮೋದ್ಭವತ್ವ ನಿರ್ಣಯದ ಮಗ, ಅರ್ಜುನನ ಮೊದಲ ಮಗನಾದ್ರಿಂದ ಭಾರಿ ಫಿಸಿಕಲಿ ಭಾರಿ ಸ್ಟ್ರಾಂಗ್ ಕೂಡ ಇದ್ದಂತೆ, ಗುಣದಲ್ಲಂತೂ ಭಾರಿ ಒಳ್ಳೆಯವನು. ಮಂಗಳ ದೇವತೆ, ಮಂಗಳವಾರ ಕೆಟ್ಟ ವಾರ ಪಾಪ ನಮ್ಮ ಲೆಕ್ಕದ ಪ್ರಕಾರ. ಮಂಗಳ ಕೆಟ್ಟ ವ್ಯಕ್ತಿ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ, ಮಂಗಳ ಕೆಟ್ಟ ವ್ಯಕ್ತಿ ಅಲ್ಲ, ಆದರೆ ಮಂಗಳವಾರ ಅಂದ್ರೆ ನಮಗೆ ಭಾರಿ ಕೆಟ್ಟದನ್ನು ಭಾರಿ ಬಂದು ಹೋಗಿಬಿಟ್ಟಿದೆ, ಅದು ತಪ್ಪದು. ಕೆಲವು ಕೆಲಸಕ್ಕೆ ಮಂಗಳವಾರ ನಿಷಿದ್ಧನೇ ಹೊರತು ಎಲ್ಲ ಕೆಲಸಕ್ಕೂ ಮಂಗಳವಾರ ನಿಷಿದ್ಧ ಅಲ್ಲ. ಮಂಗಳವಾರ ಸಂಧ್ಯಾನೆ ಮಾಡಬಾರದು, ಪೂಜೆ ಅವೆಲ್ಲ ಮಾಡಬಾರದು, ಮತ್ತೆ ಮಂಗಳವಾರ ರೀ ಅದಕ್ಕೆಲ್ಲ ಕ್ಯಾನ್ಸಲ್ ಅಂತ ಹೇಳಿ ಊಟ ಮಾತ್ರ ಎಂದು ಬಿಡೋದಿಲ್ಲ, ಆದ್ರಿಂದ ಅದಕ್ಕೆ ದೋಷ ಇಲ್ಲ ಅಂತ ತಿಳ್ಕೋಬಾರದು. ಎಷ್ಟೋ ಪುಣ್ಯಕಾರಿ ಮಂಗಳವಾರ ಭಾರಿ ಒಳ್ಳೆಯದು, ಮಂಗಳವಾರ ಹುಣ್ಣಿಮೆ ಇತ್ಯಾದಿ ಬಂದ ಕಾಲಕ್ಕೆ ಮತ್ತ ಪವಮಾನ ಹೋಮ ಮಾಡಬಹುದು, ಏನು ದೋಷ ಇಲ್ಲ ಅದರೊಳಗೆ. ಆ ಹುಣ್ಣು ಒಳ್ಳೆ ಪರ್ವಕಾಲ ಸೇರಿಬಿಟ್ಟು ಭಾರಿ ಮಹತ್ವ ಬರುತ್ತೆ ಅದಕ್ಕೆ. ಮಂಗಳ ಭಾರಿ ಒಳ್ಳೆ ದೇವತೆ, ಕೂಜ ಭೂಮಿಯಿಂದ ಹುಟ್ಟಿ ಬಂದವನು ಅಂತ, ಭೂಮಿ ಪುತ್ರ ಅಂತ ಅವನ ಹೆಸರು. ಅದಕ್ಕೇನೆ ಇರಾವಂತನಾಗಿ ಹುಟ್ಟಿದ. ಅವನು ತುಂಬಾ ಸಂತೋಷಪಟ್ಟರು. ಅರ್ಜುನ, ನಿನ್ನ ಉಪಕಾರ ಎಂದೂ ಮರ್ಯಾದೆ ಇಲ್ಲ ಅಂತ ಹೇಳಿದರು. ಅರ್ಜುನ ಏನ್ ಮಾಡಿದನು, ಅಲ್ಲಿಂದ ಮುಂದೆ ಮತ್ತೆ ತಂದು ಬಿಡ್ತಾಳೆ ಅಲ್ಲಿ ವಾಪಸ್. ಆ ವೀರಪ್ಪ ಹೇಳ್ಕೊಂಡು ಬಿಟ್ಬಿಡೋದಿಲ್ಲ ಪಾಪ, ಅವನು ವಾಪಸ್ ಬಿಟ್ಬಿಡ್ತಾರೆ. ಬಂಪ ಕಿಡ್ನಾಪ್ ಮಾಡಿದಾಗ ಲೆಕ್ಕ ಇದೆ ಅವನ ತರ. ಅದು ಒಳ್ಳೆ ಕಿಡ್ನಾಪ್ ಇದು, ದುಡ್ಡು ಕೊಡೋ ಗಿಟ್ಕೊಡೋ ಅಲ್ಲ, ವಂಶೋದ್ಧಾರ ಮಾಡೋದು ಕಿಡ್ನಾಪ್ ಮಾಡಿದ ಪ್ರಸಂಗ. ವಾಪಸ್ ತಂದು ಬಿಟ್ಟರು, ಅರ್ಜುನ ಮೇಲೆ ಕೆದ್ದ ಹೊರಟ. ಇವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ, ಪಾಪ ಇದು ಅರ್ಜುನ ಬರಲಿಲ್ಲ, ಬೇಗ ಕೂತವರು ಪಾಪ ಹೋಗಿ ನಾಡ್ಕಾಡಿಸಿ ಹೋಗಿದ್ದಾರೆ ಅರ್ಜುನ ಪಾಪ ಮೇಲೆ ಕಾಯ್ಕೊಂಡು ಕೂತಿದ್ದಾರೆ. ಉಳಿದವರಾಗಿದ್ದರೆ ಹೋಗ್ಬಿಟ್ಟೆ ಅಂತ ಹೇಳಿ ವಾಪಸ್ ಹೋಗ್ಬಿಡಬೇಕಿನೇ. ಗೊತ್ತು ಅರ್ಜುನ ಮಹಾವೀರ, ಲೋಕವೀರ ಅವನು, ಹೀಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಹೆಸರು ಹೇಳಿದವರಿಗೆ ಕೆಳಕಾಗೋದಿಲ್ಲ. ಶತ್ರುವಿನ ಸ್ಥಿತಿ ಧನಂಜಯ ಕೀರ್ತನೇನ ಅವರೆಲ್ಲ ಕಾಯ್ಕೊಂಡು ಕೂತಿದ್ರು ಪಾಪ. ಆ ಕಾಲ ಇತ್ತದು, ಯೋಗಿಗಳ ಕಾಲ, ಯೋಗಿಗಳ ಕಾಲವಾದ್ದರಿಂದ ಇಂಥದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಗೊತ್ತಿತ್ತಿತ್ತು ಅವರಿಗೆ. ಕಾಯ್ತಾ ಇದ್ರು ಅರ್ಜುನ ಬಂದ ಮೇಲಕ್ಕೆ. ಅವಳೇನ್ ಮಾಡಿದ್ಲು, ಮಗುವನ್ನು ಕರ್ಕೊಂಡು ಬಿಟ್ಟು ಸ್ವರ್ಗಲೋಕ ಹೊರಟೋಗ್ಬಿಟ್ಲಂತ. ಅವ್ನು ಇಲ್ಲಿರೋದೇ ಬೇಡ ಅಂತ ಹೇಳಿ ಅಲ್ಲಿ ವಾಸ ಮಾಡ್ತಿದ್ಲಂತ. ಅವಳು ಹೇಳ್ತಾಳೆ, ಪ್ರಸಂಗ ಬಂದ ನಾನು ಬರ್ತೇನೆ ಅಂತ ಹೇಳ್ತಾಳೆ. ಅರ್ಜುನ ಇವತ್ತು ಈ ರೀತಿ ಮಾಡಿದ್ನಲ್ಲ ಉಪಕಾರ ಅವಳಿಗೆ, ಮುಂದೆ ಹೇಗೆ ವಾಪಸ್ ಬರುತ್ತೆ ಮುಂದೆ ನೋಡ್ತೇವೆ. ಅವನು ಇವತ್ತು ನಾಳೆ ಬರೋದಿಲ್ಲ, ತುಂಬಾ ಕೊನೆ ಕೊನೆಗೆ ಬರುತ್ತೆ. ಅಂತೂ ಸಾಮಾನ್ಯ ಉಪಕಾರ ಅಲ್ಲ. ಮತ್ತೆ ಅವಳು ಅರ್ಜುನಿಗೆ ತುಂಬಾ ದೊಡ್ಡ ಸೇವೆಯನ್ನು ಸಲ್ಲಿಸಿಬಿಡ್ತಾಳೆ. ಇವನ್ ಮಗ ಅಂತಾನು ಬಹಳ ಉಪಕಾರ ಮಾಡ್ತಾನೆ, ಅದು ಮುಂದೆ ಪ್ರಸಂಗ ಬಂದ ನೋಡೋಣ. ಇಷ್ಟೆಲ್ಲ ಮಾಡಿದ ಅರ್ಜುನ ಮತ್ತೆ ಮುಂದುವರ್ಸ್ಕೊಂಡು ಹೋದ ಪ್ರಯಾಣನ. ಮುಂದುವರ್ಸ್ಕೊಂಡು ಹೋಗ್ತಾ 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 ಒಂದು ಮಳಲೂರು ಅಂತ ಒಂದು ಊರಿಗೆ ಬರ್ತಾನೆ. ಮಣಿಪುರ ಅಂತಾನೆ ಹೆಸರು ಅದಕ್ಕೆ, ಮಳನೂರು ಅಂತಾನೆ ಹೆಸರು. ಅಲ್ಲಿಗೆ ಬರ್ತಾನೆ. ಆ ಊರ ಉಪವನದೊಳಗೆ ಒಬ್ಬ ಕನ್ಯೆಯನ್ನು ನೋಡ್ತಾನೆ. ಚಿತ್ರಾಂಗದ ಅಂತ ಅವನ ಹೆಸರು, ಚಿತ್ರಾಂಗದೆ. ಆ ಊರಿನ ರಾಜನ ಮಗಳು. ಆ ಊರ ಆ ರಾಜನ ಹೆಸರು ವೀರಸೇನ ಅಂತ ರಾಜನ ಹೆಸರು. ಅವನು ಸಾಮಾನ್ಯನಲ್ಲ, ದ್ವಾದಶ ಆದಿತ್ಯನೇ ಉತ್ತಷ್ಟ್ರು ಅಂತ ಒಬ್ಬ ಆದಿತ್ಯ ಇದ್ದಾನೆ. ಅವನೇ ವೀರಸೇನಾಗಿ ಹುಟ್ಟಿರುತ್ತಾನೆ. ಅವನ ಇನ್ನೊಂದು ಹೆಸರು ಚಿತ್ರವಾಹನ ಅಂತ, ಇನ್ನೊಂದು ಹೆಸರು ಅವನಿಗೆ ಚಿತ್ರವಾಹನ ಅಂತ ಮತ್ತೊಂದು ಹೆಸರು. ಒಳ್ಳೆ ಧರ್ಮಾತ್ಮನಾದ ರಾಜ, ಅವನ ಮಗಳವಳು. ಅವನು ನೋಡ್ತಾನೆ ತಕ್ಷಣ, ಅವಳಲ್ಲಿ ಅವನಿಗೆ ಅನುರಾಗ ಹುಟ್ಟುತ್ತೆ. ಇದಕ್ಕೇನು ಕಾರಣ ಅಂತ ಹೇಳ್ತಾರೆ, ಅವಳು ಸಾಮಾನ್ಯಳಲ್ಲ, ಸಾ ಶಚಿರ್ಹಿ, ಶಚಿದೇವಿ ಹುಟ್ಟಿ ಬಂದಿದ್ದಂತೆ. ಈತ ಇಂದ್ರಾಚ ಶಚಿ ಸ್ವರೂಪದಲ್ಲೇ ಗಂಡ ಹೆಂಡಿದರಾದ್ದರಿಂದ ಅವನಿಗೆ ಅವಳಲ್ಲಿ ಅನುರಾಗ ಹುಟ್ಟಿತು, ಅವಳಿಗೂ ಇವನಲ್ಲಿ ಅನುರಾಗ ಹುಟ್ಟಿತು. ತಕ್ಷಣ ಅವಳು ಕೇಳಿದ, ನಮ್ಮ ತಂದೆನ ಕೇಳಬೇಕು ಅಂತ ಹೇಳಿದ್ಲು. ತಂದೆನ ಕೇಳಿದ, ಹೋಗಿ ಅರ್ಜುನ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು, ನಾ ಮದುವೆ ಆಗ್ತೇನೆ ಅಂತ ಹೇಳಿದಾಗ ಆತ ಹೇಳಿದ, ನೋಡು ಅರ್ಜುನ, ನಿನ್ನಂಥವ್ರು ಸಿಕ್ಕಿದ್ದಿ ಅಂದ್ರೆ ನನ್ನ ಪುಣ್ಯ. ನಿಜವಾಗ್ಲೂ ಕೂಡ ನಿನ್ನಂಥವರ ನಾನೇ ಹುಡ್ಕೊಂಡು ಬರಬೇಕು. ನೀನಾಗಿ ಮನೆಗೆ ಬಂದಿದ್ದೆ ಅಂದ್ರೆ ನನ್ನ ದೊಡ್ಡ ಭಾಗ್ಯ. ಆದರೆ ಒಂದು ಪ್ರಾರ್ಥನೆ, ಅದು ನಡೆಸಿಕೊಡು ಅಂತ ಕೇಳಿದ್ದಾರೆ. ಏನು ಅಂತ ಕೇಳಿದರೆ, ನಮ್ಮ ಸಂಸಾರ ಸಮಸ್ಯೆ ವಿಚಿತ್ರ. ನಮಗೆ ಮೊದಲಿನಿಂದ ಕೂಡ ನಮ್ಮ ವಂಶದಲ್ಲಿ ಒಬ್ಬನೇ ಮಗ ಹುಟ್ಟೋದು ನಮ್ಮ ಪದ್ಧತಿ ಅಂತ ಹೇಳಿದ್ದಾರೆ. ಒಂದು ಸಂತತಿ ಮಾತ್ರ ಆಗುತ್ತೆ, ಅದು ಹೆಚ್ಚು ಮಕ್ಕಳಾಗೋದಿಲ್ಲ. ಇದೊಂದು ಇನ್ನೂ ಯೋಚನೆ ಮಾಡಿದ್ರೆ, ಸ್ಟಡಿ ಮಾಡೋ ವಿಚಾರ. ಇನ್ನು ಅದನ್ನು ಸ್ಟಡಿ ಮಾಡಿಲ್ಲ ಜನಗಳು. ಎಲ್ಲ ಫ್ಯಾಮಿಲಿ ಸ್ಟಡಿ ಮಾಡ್ತಾ ಹೋಗಿಬಿಟ್ರೆ ಕೆಲವರಿಗೆ ಮಕ್ಕಳು ಹುಟ್ಟೋದ್ರಲ್ಲೂ ಒಂದೇ ಆ ಮನೆ ಫ್ಯಾಮಿಲಿ ಒಂದು ಬದ್ದೇ ಇರುತ್ತೆ. ಕೆಲವು ಹುಟ್ಟಿದ್ರೆ ಬರೀ ಗಂಡ್ಮಕ್ಳೆ ಹುಡ್ತಿರ್ತಾರೆ, ಕೆಲವು ಬರೀ ಗಂಡ್ಮಕ್ಳೆ ಹೆಣ್ಮಕ್ಳೆ ಹುಡ್ತಿರ್ತಾರೆ, ಇಲ್ಲ ಕೆಲವು ಸರಿ ಸರಿ ಹುಡ್ತಿರ್ತಾರೆ. ಅದೊಂದು ವಿಚಿತ್ರ. ಅದು ಕೆಲವರಿಗೆ ಏನೋ ಒಂದು ಉನ್ನತನೇ ಇರುತ್ತೆ, ಆ ರೀತಿ ಹುಡ್ತಿರ್ತಾರೆ. ಇದೆಲ್ಲ ತುಂಬಾ ಆ ರೀತಿ ಸ್ಟಡಿ ಮಾಡೋದಕ್ಕೆ ಜನ ಹೊರಟಿಲ್ಲ. ಆ ರೀತಿ ಮಾಡಿದಾಗ ಹೊಂದಾಣಿಕೆ ಅನೇಕ ಅಂಶಗಳು ಸಿಗುತ್ತೆ. ನಮ್ಮ ಮನೆತನದಲ್ಲಿ ಒಂದು ಮಗು ಮಾತ್ರ ಹುಟ್ಟುತ್ತೆ, ಅದು ಗಂಡಾದ್ರೆ ಸಮಸ್ಯೆ ಇಲ್ಲ, ಸಾಮಾನ್ಯ ಗಂಡು ಮಗಳು ಹುಟ್ಟುತ್ತೆ. ಇಷ್ಟು ಸಾಗ್ಯವಾಗಿದೆ ನಮ್ಮ ಮನೆಯೊಳಗೆ. ಆದರೆ ನನ್ನ ಅದೃಷ್ಟ ಏನು ಗೊತ್ತಿಲ್ಲ, ನನಗೊಬ್ಳು ಮಗಳು ಹುಟ್ಟಿದ್ದಾಳೆ, ಇನ್ನೊಂದು ಮಗು ಹುಟ್ಟ ಸಂಭವನೇ ನನಗಿಲ್ಲ. ಇಲ್ಲಿ ಮದುವೆಯಂತೂ ಮಾಡಿಕೊಡ್ಲೇಬೇಕು. ನಾನು ನೀನು ಸಿಕ್ಕಿದ್ದೆ, ಅದಕ್ಕೆ ನನಗೆ ಬೇರೆ ಗತಿ ಇಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇವಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ, ಇವಳಲ್ಲಿ ಹುಟ್ಟ ಮಗುವನ್ನು ನನಗೆ ಕೊಡಬೇಕು ಅಂತ ಕೇಳಿದ್ದ. ಹಿಂದೆ ನಡೆದಿದೆ ಇದೆಯಲ್ಲ, ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರದು. ಮಗಳ ಮಗನನ್ನ ಪುತ್ರಿಕಾ ಅಂದ್ರೆ ಮಗಳು, ಪುತ್ರ ಅಂದ್ರೆ ಅವಳ ಮಗ, ಅದನ್ನು ತನ್ನ ಮಗ ಅಂತ ಸಾಕೋದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರು. ಅದಕ್ಕೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದಾಗ ಹುಟ್ಟತಕ್ಕಂಥ ಮಗುವನ್ನು ನನಗೆ ಕೊಡಬೇಕು ನೀನು, ಅದಕ್ಕೆ ಒಪ್ತೇನೆ ಅಂತ ಹೇಳಿದ್ರೆ ಅರ್ಜುನ ಒಪ್ಪಿಕೊಂಡಂತ ಆಗಬಹುದು ಅಂತ ಹೇಳುತ್ತಾನೆ. ಅವರಿಬ್ಬರಿಗೆ ಮದುವೆ ಆಗತ್ತೆ. ಆಗ ಹುಟ್ಟಿ ಬಂದಂತ ವ್ಯಕ್ತಿನೇ ಬಭ್ರುವಾಹನ ಅಂತ ಹೆಸರಾಯ್ತು. ಇವನು ಚಿತ್ರವಾಹನ ಅಪ್ಪ, ಬಭ್ರುವಾಹನ ಅಂತ ಹೆಸರು ಬಂತು. ಅರ್ಜುನ ಅವನನ್ನು ಬಿಟ್ಟು ಹೊರಡುತ್ತ. ಹುಟ್ಟಿದವನು ಯಾರೋ ಅಲ್ಲ, ಮತ್ತೆ ಈತ ಇಂದ್ರ, ಆಕೆ ಶಚಿ, ಇಂದ್ರ ಶಚಿಯರ ಮಗ ಜಯಂತ, ಜಯಂತ ಹುಟ್ಟಿ ಬಂದನಂತೆ, ಬಭ್ರುವಾಹನ ಅವನು. ಹೀಗಾಗಿ ಮೂಲತ ಅವರ ಸಂಸಾರ ಸಂಸಾರನೇ ಹುಟ್ಟಿ ಬಂದಾಗಾಯ್ತು. ಈಗ ಗಂಡನು ಬಂದು, ಹೆಂಡತಿನು ಬಂದಾಯ್ತು, ಮಗನು ಬಂದ, ಫ್ಯಾಮಿಲಿನೇ ಬಂತು. ಆದರೆ ಇವನು ಈ ಕಡೆ ಸೇರೋದಿಲ್ಲ, ಈ ಕಡೆ ಸೇರ್ತಾನೆ ಹೊರತು ಪಾಂಡವರ ವಂಶಕ್ಕೆ ಸೇರೋದಿಲ್ಲ, ತಾಯಿ ತಂದೆ ವಂಶಕ್ಕೆ ಸೇರ್ತಾನೆ ಹೊರತು ಈ ತಂದೆಗೆ ಸೇರೋದಿಲ್ಲ, ತನ್ನ ತಾಯಿ ತಂದೆ ವಂಶಕ್ಕೆ ಸೇರಿಬಿಡ್ತಾನೆ. ಅವನು ಆ ದೇಶದ ದೊರೆಯಾಗ್ತಾನೆ. ಮುಂದೆ ಜೈಮಿನಿ ಭಾರತ ಹೇಗೆ ಮುಂದೆ ಬರುತ್ತಲ್ಲ, ಅದೆಲ್ಲ ಮುಗಿದ ಮಹಾಭಾರತ ಮುಗಿಯೋದಿಲ್ಲ, ಆದ್ರಿಂದ ಅಲ್ಲಿ ಆತನ ಪಾತ್ರ ನೋಡ್ತೇವೆ. ಅದಲ್ಲಿ ಸಾಕು. ಇಲ್ಲಿ ಬಭ್ರುವಾಹನ ಒಳ್ಳೆ ರೀತಿಯಲ್ಲಿ ಬೆಳೆದು ಮಹಾವೀರನು ಆಗ್ತಾ ಇದ್ದಾನೆ. ಅರ್ಜುನ ಅಲ್ಲಿಂದ ಮುಂದೆ ಹೊರಡುತ್ತಾನೆ. ಸೂಕ್ಷ್ಮ ವಿಚಾರವನ್ನು ಹೇಳುತ್ತಾರೆ. ಚಿತ್ರಾಗಂಧ ಜೊತೆ ಕರ್ಕೊಂಡು ಹೋಗೋದಿಲ್ಲ ಅವನು. ಮಗುವನ್ನು ಇಲ್ಲೇ ಬಿಟ್ಟಿದ್ದೇನೆ, ಮಗುವನ್ನು ಜೋಪಾನ ಮಾಡಬೇಕಲ್ಲ, ನೀನು ಇಲ್ಲೇ ಇರು ಅಂತ ಹೇಳುತ್ತಾನೆ ಅರ್ಜುನ. ನೀನು ಇಲ್ಲೇ ಇರು, ದೊಡ್ಡಾದ್ವಾನ ಬರಬಹುದು ಅಂತ ಹೊರಟು ಬಿಟ್ಟಂತೆ. ತಾಯಿ ಹತ್ರ ಮಗು ಬೆಳಿಬೇಕಾದ ನಿಯಮ, ಅದಕ್ಕೆ ಮದರ್ ಟಂಗ್ ಅಂತ ಕರೆ, ಅದಕ್ಕೆ ಹಿಂದೆ ಹೇಳಿದೆ. ತಾಯಿ ಹತ್ರ ಮಗು ಬೆಳೆಯುತ್ತಾದ್ರಿಂದ ಮದರ್ ಟಂಗ್ ಅಂತ ತಾಯಿ ಮಾತು ಮೊದಲು ಕೇಳುತ್ತಾದ್ರಿಂದ ತಾಯಿ ಭಾಷೆ ಬದಲು ಬರುತ್ತಾದ್ರಿಂದ ತಾಯಿ ನೋಡಿ ಅಂತ ಹೆಸರಾಯ್ತು. ಫಾದರ್ ಟಂಗ್ ಇದ್ರು ಕೂಡ ಆ ಪದ ಫಾದರ್ ಟಂಗ್ ಅಂತ ಹೆಸರು ಬರದೇ ಇದ್ದು ಅದೇ ಕಾರಣ. ಕೆಲ ಫಾದರ್ ಟಂಗ್ ಇರೋದಿಲ್ಲ ಪಾಪ, ತಾಯಿ ಟಂಗೆ ಜಾಸ್ತಿಯಾಗಿ ಫಾದರ್ ಟಂಗ್ ಹೋಗಿ ಬಿಟ್ಟಿರುತ್ತೆ. ಆದ್ರೆ ಇದ್ರೆ ಮೊದಲು ಬರಬೇಕಾದದ್ದು ತಾಯಿಯಿಂದನೇ ಮಾತು ಬರಬೇಕು. ಅಪ್ಪ ಅಂತ ಹೇಳಿಕೊಡೋದೇ ತಾಯಿ, ಅವ್ರು ತನ್ನನ್ನೇ ಅಪ್ಪ ಅಂತ ಹೇಳ್ಕೊಂಡಕ್ಕೆ ಅವನಿಗೆ ಆಗೋದಿಲ್ಲ, ಅವ್ರು ಹೇಳ್ಕೊಡ್ಬೇಕು. ಅದರಿಂದನೇ ಶುರುವಾಗೋದು. ಇದು ಶಾಸ್ತ್ರೀಯ ಪದ್ಧತಿ, ಇಲ್ಲೇ ಇರೋದು ಬಿಟ್ಟು ಹೊರಟು ಬಿಟ್ಟನಂತೆ. ಇದು ಹೊರಗಿನ ಕಥೆ. ಇದು ಆಚಾರ ಸೂಕ್ಷ್ಮ ವಿಚಾರ ಹೇಳ್ತಾರೆ, ಇಷ್ಟಕ್ಕೆ ಮುಗುದಿಲ್ಲ. ಮತ್ತು ಗಂಡ ಹೆಂಡತಿ ತುಂಬಾ ದಿವಸ ಜೊತೆಗಿಲ್ಲ ಅವರಿಬ್ರು ಕೂಡ. ಅಜ್ಜುನ ಚಿತ್ರಾಂಗದೆ ಈಗಂತೂ ದೂರ ಆಗಿಬಿಟ್ರು, ಮದುವೆ ಆಯ್ತು ದೂರ ಆಗಿಬಿಟ್ರು, ಇಷ್ಟು ದಿವಸ ಅಂತೂ ದೂರ ಇದ್ರು, ಮುಂದೆ ದೂರ ಆದ್ರು. ಆಮೇಲೂ ಕೂಡ ವನವಾಸಕ್ಕೆ ಪಾಂಡವರು ಹೋಗ್ತಾರಲ್ಲ, ಆಗಲೂ ಈ ಚಿತ್ರಾಂಗದ ಜೊತೆಗಿಲ್ಲ. ಎಷ್ಟೋ ಗ್ಯಾಪ್ ಬರುತ್ತೆ ಮತ್ತೆ, ಯಾತಕ್ಕೆ ಹೀಗಾಯ್ತು ಪ್ರಶ್ನೆ ಇದೆ. ಇದಕ್ಕೆಲ್ಲ ಸಂಬಂಧ ಉಂಟು ಶಾಸ್ತ್ರದಲ್ಲಿ. ತುಂಬಾ ಹತ್ತಿರ ಇರಬೇಕಾದ್ರೂ ಒಂದು ಯೋಗ ಇರಬೇಕು, ಮಧ್ಯ ಹತ್ತಿರ ತಪ್ಪು ಯಾಕಾರ ಒಂದು ಏನೋ ಒಂದು ಕಾಡ್ತಿರಬೇಕು. ಯಾಕೆ ಹಾಗಾಯ್ತು ಅಂದ್ರೆ, ಅವಳು ಹಿಂದಿನ ಜನ್ಮದಲ್ಲಿ ತಾರೆಯಾಗಿ ಹುಟ್ಟಿದ್ಲು. ಆಗ ವಾಲಿ ಹೆಂಡತಿಯಾಗಿ, ಅರ್ಜುನ ವಾಲಿ ತಾನೆ, ಇಂದ್ರ ಆಕೆ ತಾರೆ ಜೊತೆ ಹುಟ್ಟಿದ್ರು. ಆದರೆ ಯಾವಾಗ ವಾಲಿ ಹೋದ ಮೇಲೆ ಆಕೆ ಏನ್ ತಪ್ಪು ಮಾಡ್ತಾಳೆ, ಸುಗ್ರೀವನ ಜೊತೆ ವಾಸ ಮಾಡ್ತಾಳೆ, ಆ ಪಾಪದಿಂದಾಗಿ ಅವಳಿಗೆ ಈ ಜನ್ಮದಲ್ಲಿ ಗಂಡನ ಜೊತೆಗೆ ಇರಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಮಧ್ಯ ಮಧ್ಯೆ ಗ್ಯಾಪ್ ಬರಲಿಕ್ಕೆ ಕಾರಣ ಆಯ್ತು. ಅಂದ್ರೆ ಜನ್ಮಾಂತರದ ದೋಷ ಹೇಗೆ ಅಫೆಕ್ಟ್ ಮಾಡುತ್ತೆ ಹೇಳ್ತಾರೆ. ಅಲ್ಲಿ ಆ ರೀತಿ ಇದ್ದ ಪ್ರಭಾವದಿಂದಾಗಿ ಅವಳು ಎಷ್ಟು ದೊಡ್ಡ ಅನೇಕರಿಗೆ ಗೊತ್ತಿಲ್ಲ. ಎಂಥವರು ತಪ್ಪು ಮಾಡಿದ್ರು ತಪ್ಪು ತಪ್ಪೇ, ಅವಳು ಮಾಡಿದ್ದು ತಪ್ಪೇ, ತಾರೆಯಾಗಿದ್ದಾಗ ಮಾಡಿದ್ದು ತಪ್ಪೇ, ಆದ್ರಿಂದಾಗಿನೆ ಅನೇಕರಿಗೆ ಗೊತ್ತಿಲ್ಲ. ಇನ್ನೊಂದು ಅಂಶ, ಅಲ್ಲಿ ಆ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಇವರು ಅನೇಕರು ಸೀತಾತಾರ ಅಂತ ಹೇಳಿದ್ರು, ತಾರಾತಾರ ಅಂತ ಹೇಳಿದ್ದಾರೆ. ಒಬ್ಬ ತಾರೆ ಬೃಹಸ್ಪತಿ ಹೆಂಡತಿದ್ದಾರೆ, ಇನ್ನೊಬ್ಬ ತಾರೆ ವಾಲಿ ಹೆಂಡತಿದ್ದಾರೆ, ಸೇರಿಸ್ತಾರೆ, ತಪ್ಪದು. ವಾದಿರಾಜ ಸ್ವಾಮಿಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕಾದ್ರೆ, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ, ಆ ತಾರ ಈ ತಾರೆ ಅಲ್ಲ, ಈ ತಾರೆ ಬೃಹಸ್ಪತಿ ಆಚಾರ ಹೆಂಡತಿ ತಾರೆ ಇದ್ದಾಳಲ್ಲ, ಆ ತಾರೆ ಬಗ್ಗೆ ಅಲ್ಲಿ ಬಂದಿರು, ಈ ತಾರೆ ಬಗ್ಗೆ ಬರಲಿಲ್ಲ. ಯಾಕಂದ್ರೆ ಈಗ ತಪ್ಪು ಮಾಡಿದ್ದಾಳ ಸಮಯದಲ್ಲಿ, ಸುಗ್ರೀವ ವಾಸ ಮಾಡಿದ ತಪ್ಪೇನೆ, ಆದ್ರೆ ದೇವತೆ ತಪ್ಪು ತಿದ್ಕೋತಾಳೆ. ಬಟ್ ಟೈಮ್ ಬೀಯಿಂಗ್ ಅದು ಅಫೆಕ್ಟ್ ಆಯ್ತಂತೆ. ಅದರ ಫಲ ಏನಾಯ್ತು ಅಂದ್ರೆ, ಅವಳಿಗೆ ಆ ರೂಪದಿಂದ ಮೂಲ ರೂಪ ಸೇರಿಕೊಳ್ಳಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ. ತಾರಾ ದೇಹೇ ಸೂರ್ಯದಸ್ಯ ಅಂಗ ಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸಿ ಆಚಾರ ನಿರ್ಣಯ. ಆದ್ರೆ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಅವಳು ಹಾಗೆ ಆಕಾಶದಲ್ಲೇ ಇರಬೇಕಾಗಿತ್ತಂತ. ಹಾಗೇನೆ ಕೊನೆಗೆ ಅವಳ ಪರಿಹಾರ ಯಾವಾಗಬೇಕೀಗ, ತನ್ನ ಗಂಡ ಅರ್ಜುನ ಇಂದ್ರದೇವರು ಅಥವಾ ಅರ್ಜುನನಾಗಿದ್ದಾನೆ, ಅವನ ಮೂಲಕ ಮತ್ತೊಮ್ಮೆ ಅವಳು ಅನುಗ್ರಹಿತಳಾದ ಮೇಲೆ ವಾಪಸ್ ಹೋಗಬೇಕು. ಮೊದಲನೇ ಶಿಕ್ಷೆ ಸ್ವರ್ಗಕ್ಕೆ ಹೋಗದೆ ಅನೇಕ ವರ್ಷಗಳ ಅನೇಕ ವರ್ಷ ಸಣ್ಣ ಪುಟ್ಟ ವರ್ಷಗಳಲ್ಲ. ಮತ್ತೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ಗ್ಯಾಪ್ ಹೇಳಿದ್ದೇನೆ, ಕೋಟ್ಯಂತರ ವರ್ಷ ಗ್ಯಾಪ್ ಇದೆ, ಅಷ್ಟು ದಿವಸ ದೂರ ಇರಬೇಕು. ಆ ಇನ್ನೊಂದು ಶಚಿಯಾಗಿ ಮೂಡುತ್ತಲ್ಲೇ ಇರ್ತಾಳೆ, ದೇವತೆಗಳು ಸಾಂಶ್ಯರಾದ್ದರಿಂದ ಮೂದುರ್ಗ ಶಚಿಯಾಗಿ ಇಂದ್ರಜಿತ್ತೇ ಇರ್ತಾಳೆ. ಈ ರೂಪದಿಂದ ವಾಪಸ್ ಹೋಗಾಗಿಲ್ಲ, ಈ ರೂಪದಿಂದ ಹಾಗೆ ಇರಬೇಕು. ಆ ಶರ್ಟ್ ಬಿಸಾಕಿದ್ರೆ ಹಾಗೂ ಹಾಗೆ, ಒಂದು ದೇಹ ಅಂದ್ರೆ ಒಂದು ಬಟ್ಟೆ ಇದೆ, ಇದನ್ನು ಇನ್ನೊಂದ್ಸರಿ ಆಪರೇಷನ್ ಅಂದ್ರೆ ಉಟ್ಕೊಳ್ಳಾಗಿಲ್ಲ ಅಂತ ಹೇಳಿಕೊಂಡ್ರೆ ಹಾಗೂ ಹಾಗೆ. ಆ ರೀತಿ ಈ ದೇಹ ಮಾತ್ರ ಇಲ್ಲಿದೆ, ಈ ದೇಹ ಶುದ್ಧಿಯಾಗಬೇಕು. ಅದಕ್ಕೆ ಇಷ್ಟು ದಿವಸಕ್ಕಾದ ಹುಟ್ಟಿ ಬಂದು ಮದುವೆ ಆಯ್ತೀಗ, ಆದರೂ ಕೂಡ ಆ ಪಾಪದ ಶೇಷ ಇತ್ತಲ್ಲ, ಅದರಿಂದ ಗಂಧಿಗೆ ಹೆಚ್ಚಿರಲಿಕ್ಕಾಗಲಿಲ್ಲ ಅವನಿಗೆ. ಅದು ಪೂರ್ತಿ ಯಾವಾಗ ಮುಗಿಯುತ್ತೆ, ಇವರು ಸ್ವರ್ಗಾರೋಹಣ ಮಾಡೋತ್ತಿ ಮುಗಿಯುತ್ತೆ, ಆಮೇಲೆ ಆಕೆ ಮೂಲ ರೂಪಕ್ಕೆ ಹೋಗ್ಬಿಡ್ತಾರೆ. ಅಷ್ಟು ಲಾಂಗ್ ಗ್ಯಾಪ್ ಬರಬೇಕು ಆಯ್ತು ಅಂತ ಹೇಳ್ತಾರೆ. ಅದು ಕೂಡ ಆಕೆ ದೇವತಾ ಸ್ತ್ರೀಯಾಗಿ ಅತ್ಯಂತ ದೈವಿಕ ಹಿನ್ನೆಲೆಯೊಳಗೆ ಪ್ರಾರಬ್ಧ ಕರ್ಮದ ಹಿನ್ನೆಲೆಯೊಳಗೆ ಆ ರೀತಿ ಇದ್ದಿದ್ದರ ಫಲ ಹೀಗಾಯಿತು ಅಂದ ಮೇಲೆ, ಯಾವುದೇ ರೀತಿಯಲ್ಲಿ ಮಾಡತಕ್ಕಂತಹ ಈ ಪಾತಿವೃತ್ಯಾದಿಗಳನ್ನು ಕಳ್ಕೊಳ್ಳೋದು ತುಂಬಾ ಅಪಾಯಕರ ಅನ್ನೋ ಅಂಶವನ್ನು ಶಾಸ್ತ್ರ ಹೇಳುತ್ತೆ. ಎಂತ ದೇವತಾ ಸ್ತ್ರೀಯರಿಗೂ ಕೂಡ ತಪ್ಪು ತಪ್ಪೇ, ಆದ್ದರಿಂದ ತುಂಬಾ ಜನ ಎಚ್ಚರದಿಂದ ಇರಬೇಕು ಅಂತ ತಾತ್ಪರ್ಯ. ಅವಳು ಅವಳನ್ನು ಬಿಟ್ಟು ಅರ್ಜುನ ಹೊರಟ, ಸಂಚಾರ ಮಾಡ್ತಾ ಮಾಡ್ತಾ ಆತ ಕಾಲಿಟ್ಟಿದ್ದು ಪ್ರಭಾಸ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ. ಅರ್ಜುನ ಪ್ರಭಾಸ ಕ್ಷೇತ್ರಕ್ಕೆ ಅಂತ ಹೊರಡ್ತಾ ಇದ್ದಾನೆ. ದಾರಿಯೊಳಗೆ ಈಗ ಪ್ರದಕ್ಷಿಣಾಕಾರ ಸುತ್ತಾರ, ಇಡೀ ಭರತಖಂಡವನ್ನ ಪ್ರದಕ್ಷಿಣಾಕಾರವಾಗಿ ಬರ್ತಾ ಬರ್ತಾರೆ. ಅದು ಭೂ ಪ್ರದಕ್ಷಿಣೆ ಅಂತ ಹೆಸರು. ಇವತ್ತು ಭೂ ವಿಶ್ವ ಪ್ರದರ್ಶನೆ ಮಾಡಬೇಕಾಗಿಲ್ಲ, ಭರತಖಂಡ ಒಂದೇ ಪ್ರದರ್ಶನೆ ಮಾಡಿದ್ರೆ ಭೂ ಪ್ರದರ್ಶನೆ ಮಾಡಿದ್ರೆ ಪುಣ್ಯ ಬಂದ್ಬಿಡುತ್ತೆ. ಯಾಕೆಂದ್ರೆ ಇದು ವಿಹಿತ ದೇಶ, ಇದು ಒಂದೇನೆ. ಸದ್ವೀಪ ವಾರಿ ಸಪ್ತಕ ಭೂತ ಧಾತ್ರ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೇ. ಸಂಚಾರ ಮಾಡ್ತಾ ಮಾಡ್ತಾ ಆತ ಪ್ರಭಾಸ ಈ ಎಂಡಿಗಿದೆ, ಆತ ಇದ್ದಿದ್ದು ಈ ಎಂಡಿಗೆ. ಪ್ರಭಾಸಕ್ಕೆ ಹೋಗಬೇಕಾದ್ರೆ ಇಡೀ ರೌಂಡ್ ಹಾಕೊಂಡು ಹೋಗಬೇಕು. ಸಂಚಾರ ಮಾಡ್ತಾ 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 ಅರ್ಜುನ ಆಗ ತಿರುಪತಿಗೂ ಬಂದಿದ್ದ ಅಂತ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ತಿರುಪತಿಯಲ್ಲಿ ವಾಸ ಮಾಡಿದ್ದಂತೆ, ತಿರುಪತಿಯಲ್ಲಿ ಕೆಲವು ದಿವಸ ಇದ್ದು ಬಂದು ಸಂಚಾರ ಹೋದ ಅಂತ ಹೇಳಿ ವೆಂಕಟೇಶ ಕಲ್ಯಾಣದ ಕಥೆಯಲ್ಲಿ, ಬಹಿಷೋತ್ರ ಪುರಾಣದಲ್ಲಿ ಬರೋದಿಲ್ಲ ಅದು, ಬೇರೆ ಪುರಾಣದ ಕಥೆಗಳೊಳಗೆ ಅರ್ಜುನ ಬಂದ ಉಲ್ಲೇಖ ಬರುತ್ತೆ. ಆ ಸಂಚಾರ ಮಾಡ್ತಾ ಇನ್ನು ಮುಂದೆ ಹೋದ, ಕೊನೆಗೆ ಆತ ಕನ್ಯಾಕುಮಾರಿ ಬರ್ತಾ ಇದ್ದ. ಕನ್ಯಾಕುಮಾರಿ ಹತ್ರ ಬಂದ, ಕನ್ಯಾತೀರ್ಥ ಅಂತ ತೀರ್ಥ ಇದೆ, ಕನ್ಯಾಕುಮಾರಿ ಕ್ಷೇತ್ರನೂ ಇದೆ, ಕನ್ಯಾತೀರ್ಥ ಸರೋವರ ಕೂಡ ಅಲ್ಲಿ ಉಂಟು. ಆ ಕನ್ಯಾಕುಮಾರಿಯ ವೈಭವ ಅಂದರೆ ಮೂರು ಸಮುದ್ರಗಳ ಸಂಗಮ. ಪ್ರಯಾಗದಲ್ಲಿ ಮೂರು ನದಿಗಳು ಸೇರುತ್ತೆ, ಗಂಗಾ, ಯಮುನಾ ಮತ್ತು ತ್ರಿವೇಣಿ ಸರಸ್ವತಿ. ಇಲ್ಲಿ ಹಾಗಲ್ಲ, ಮೂರು ಸಮುದ್ರಗಳು ಒಟ್ಟಿಗೆ ಸೇರುತ್ತೆ. ಉತ್ತರ ಸಮುದ್ರ ಬಿಟ್ಟರೆ ಮೂರು ಸಮುದ್ರ ಸೇರುತ್ತೆ. ಉತ್ತರ ಸಮುದ್ರ ಇಲ್ಲಲ್ಲ ನಮಗೆ, ಬೆಟ್ಟ ತಾನೇ ಇರೋದು. ಮೂರು ಕಡೆ ಸಮುದ್ರ ಇದೆ, ಮೂರು ಸೇರುತ್ತೆ. ಆ ಸಮುದ್ರ ಬೇರೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಹರಿಯೋದಿಲ್ಲ, ಅಡ್ಡ ಹೀಗೆ ಹೊಡೆಯುತ್ತೆ ಸಮುದ್ರಗಳು. ಸಮುದ್ರತ್ರಯ ಸಂಗಮದ ಪವಿತ್ರ ಜಾಗ ಅಲ್ಲಿ. ಸನ್ಸೆಟ್ ಸನ್ರೈಸ್ ನೋಡೋದಕ್ಕೂ ಬಹಳ ಅಪೂರ್ವ. ಇಲ್ಲೇ ಹುಟ್ಟು ಇಲ್ಲೇ ಮುಳುಗಾಕಾಗುತ್ತಾನೆ ಸೂರ್ಯ. ಬೆಳಿಗ್ಗೆ ನೋಡಿದಾಗ ಇಲ್ಲಿ ತಮ್ಮ ಸಾಗಿ ಇಲ್ಲೇ ಕಂಡ ಕಾಣುತ್ತಾನೆ. ಇಡೀ ಜಗ ಅಷ್ಟೊತ್ತಿಗೆ ಇಷ್ಟು ಸಾವಿರಾರು ಮೇಲೆ ಗ್ಯಾಪ್ ಇರುತ್ತೆ. ಮತ್ತೆ ಅದು ಒಳ್ಳೆ 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 ಸ್ಪಾಟ್ ಬೆಳಿಗ್ಗೆ ನೋಡಬೇಕಾದ್ರೆ. ಕನ್ಯಾಕುಮಾರಿ ವಿಗ್ರಹ ಭಾರಿ ಸುಂದರವಾದ ವಿಗ್ರಹ. ಆದರೆ ಜನಕ್ಕೆ ತಪ್ಪು ತಿಳುವಳಿಕೆ ಉಂಟು, ಅದು ಪಾರ್ವತಿ ವಿಗ್ರಹ ಅಂತೇಳಿ. ಅದು ಪಾರ್ವತಿ ವಿಗ್ರಹ ಅಲ್ಲ, ಅದು ಲಕ್ಷ್ಮೀ ವಿಗ್ರಹ ಅಂತ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಅದು ಪಾರ್ವತಿ ವಿಗ್ರಹ ಅಲ್ಲ. ಕನ್ಯಾ ಕನ್ಯೆ ಮಾನ್ಯತೆ ಮೇ ನೃಣಾಂ ಅಸಿ ಮನ್ಮಥ ಮಾತಾತ್ಮಂ ಕನ್ಯೆ ಮಾನ್ಯತೆ ಮೇ ನೃಣಾಂ. ನೀನು ಮನ್ಮಥನ ತಾಯಿಯಾದ ಮಹಾಲಕ್ಷ್ಮಿಯ ಹೊರತು ಗೌರಿಯಲ್ಲ. ಗೌರಿ ಪೂಜೆ ಮಾಡಬಾರದು ಅಂತಲ್ಲ, ಅಲ್ಲಿರೋದು ಮಹಾಲಕ್ಷ್ಮಿ, ಅದು ಮುಖ್ಯ. ಎಷ್ಟೊತ್ತೈತೆ ಹೆಚ್ಚು ಕಡೆ ಮಾಡ್ಕೊಂಡವರಿದ್ದಾರೆ. ಹೇಳಿದ್ದೆ ಈ ಕೊಲ್ಲೂರು ಇದೆಯಲ್ಲ, ಉಡುಪಿ ಹತ್ರ ಕೊಲ್ಲೂರು ಇದೆಯಲ್ಲ, ಆ ಕೊಲ್ಲೂರು ಮಹಾಲಕ್ಷ್ಮಿ ಅಲ್ಲ, ಅಲ್ಲಿರೋದು ಪಾರ್ವತಿ ಇರೋದು. ಕೊಲ್ಲೂರು ಮೂಕಾಂಬಿಕಾ ಅಂತಾನೆ ಹೆಸರು. ಅಂಬಿಕಾ ಅಂದ್ರೆ ಪಾರ್ವತಿ, ಹೆಸರು ಮೂಕಾಂಬಿಕಾ ಅಂತ ಕರೆದ್ರೆ ಲಕ್ಷ್ಮಿ ಅಂತ ಕರೆದ್ರೆ ತಪ್ಪು. ಮೂಕಾಂಬಿಕಾ ಕ್ಷೇತ್ರನೇ ಹೊರತು ಇದಲ್ಲ. ಇಲ್ಲಿರೋದು ಪಾರ್ವತಿ ಅಲ್ಲ, ಲಕ್ಷ್ಮಿ. ನಮ್ಮ ಜನ ಹೇಗೆ ಮಾಡಿದ್ದಾರೆ ನೋಡಿ, ಲಕ್ಷ್ಮಿ ಇದ್ದಲ್ಲಿ ಪಾರ್ವತಿ ಅಂತ ತಿಳ್ಕೊಂಡ್ರು, ಪಾರ್ವತಿ ಲಕ್ಷ್ಮಿ ಅಂತ ತಿಳ್ಕೊಂಡ್ರು. ಈ ರೀತಿ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಫಲ ಬರೋದಿಲ್ಲ. ಯಾವುದೋ ಬ್ಯಾಂಕ್ ಆಗಿ ಯಾವುದೋ ಚಕ್ರಿ ಹಾಕಿದ್ರೆ ವಾಪಸ್ ಬರುತ್ತೆ ಹೊರತು ಮುಟ್ಟದೆ. ಟೈಮ್ ವೇಸ್ಟ್ ಆಗುತ್ತೆ, ಈ ಮಧ್ಯೆ ಜೊತೆಗೆ ಟೈಮ್ ವೇಸ್ಟ್ ಬೇರೆ ಆಗುತ್ತೆ. ಎಲ್ಲಿರೋ ಅಲ್ಲೇ ತಿಳ್ಕೋಬೇಕು, ಹೆಚ್ಚು ಕಡಿಮೆ ಆಗಬಾರದು. ಆಚಾರ್ಯ ಹೇಳ್ತಾರೆ, ಅವತಾರ ಹರೇರ್ ಜ್ಞಾತ್ವಾ ನಾವತಾರ ಹರೇಶ್ಚಯೇ ತದಾವೇಶಾಂತ ಸಮ್ಯಕ್ ಜ್ಞಾತ್ವಾ ಮುಕ್ತಿ ಹಿ ನಚಾನ್ಯಥ. ತಪ್ಪು ತಿಳುವಳಿಕೆ ಎಲ್ಲಿ ಬಂದರೂ ಕೂಡ ನಮ್ಮ ಸಾಧನೆಗೆ ಒಂದು ವಿಘ್ನ ಬಂದಾಗ ಲೆಕ್ಕ. ಪ್ಲಸ್ ಅಂಡ್ ಮೈನಸ್ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರು ಕೂಡ ಮಾರ್ಕ್ಸ್ ಅಫೆಕ್ಟ್ ಆಗೇ ಆಗುತ್ತೆ. ಪರ್ಫೆಕ್ಟ್ ಬರೆದ್ರೆ ಮಾತ್ರ ಪೂರ್ತಿ ಮಾರ್ಕ್ಸ್ ಬರೋದು. ಎಲ್ಲೂ ತಪ್ಪು ತಿಳುವಳಿಕೆ ಬರಬಾರದು. ಅಲ್ಲಿ ಬಲರಾಮದೇವರು ತೀರ್ಥಯಾತ್ರೆ ಕಾಲಕ್ಕೂ ಕನ್ಯಾಕುಮಾರಿಗೆ ಹೋಗಿರ್ತಾರೆ, ಇವರು ಕನ್ಯಾಕುಮಾರಿ ಹೋಗ್ತಾರೆ, ಸ್ವತಃ ಆಚಾರ್ಯರು ಕನ್ಯಾಕುಮಾರಿ ಹೋಗಿದ್ದಾರೆ. ಇದು ಆಚಾರ್ಯ ಮಧ್ವಾಚಾರ್ಯರು ಕೂಡ ಕನ್ಯಾತೀರ್ಥೆ ಸುಖತೀರ್ಥ ಆಪ್ಲುತ ಅಂತ ಮಧ್ವದಲ್ಲಿ ಬರುತ್ತೆ. ಒಳ್ಳೆ ಪವಿತ್ರವಾದ ಕ್ಷೇತ್ರ ಆ ಕನ್ಯಾತೀರ್ಥ ಅಂತ ಏನು ತೀರ್ಥ ಇದೆಯಲ್ಲ, ಅನೇಕರು ಅಲ್ಲಿ ಹೋಗಿರೋದಿಲ್ಲ. ಮೊದಲನೇದಾಗಿ ಹೋದವರೆಲ್ಲ ಸಮುದ್ರ ಸನ್ಸೆಟ್ ಸನ್ರೈಸ್ ನೋಡ್ತಾರೆ ಹೊರತು ಅಲ್ಲಿ ಸ್ನಾನ ಮಾಡೋ ಅಭ್ಯಾಸ, ಮನೆಯಲ್ಲೇ ಸ್ನಾನ ಮಾಡೋದಿಲ್ಲ, ಪಾಪ ಅಲ್ಲಾಕ್ ಮಾಡ್ತಾರೆ, ಮಾಡೋ ಅಭ್ಯಾಸನೇ ಇರೋದಿಲ್ಲ. ಇನ್ನು ಎರಡನೇದಾಗಿ ಕನ್ಯಾತೀರ್ಥ ಅಂತ ತೀರ್ಥ ಇದೆ, ಅಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಯಾ ಸೂತೆ ಸೇವಮಾನಾಂ ಭಾಗ್ಯ ಆರೋಗ್ಯ ಅಪುನರ್ಭವಾನ್ ಕನ್ಯಾಕಿಲೇಯಂ ತೀರ್ಥಂಚ ಕನ್ಯಾತೀರ್ಥಮಿದಂ ಕಿಲ. ತೀರ್ಥ ಪರ್ವದಲ್ಲಿ ವರ್ಣನೆ ಮಾಡ್ತಾರೆ, ಅಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವ್ರ ಆರೋಗ್ಯ ಬರುತ್ತೆ ಅಂತ ಹೇಳ್ತಾರೆ. ರೋಗಿಗಳು ಟ್ರೈ ಮಾಡ್ಬೇಕಾದ್ರೆ ನೆಲ ಕೂಡ. ಯಾಸೂತೆ ಸೇವಮಾನಾಂ ಭಾಗ್ಯ ಆರೋಗ್ಯ ಅಪುನರ್ಭವಾನ್, ಅವರಿಗೆ ಸಂಪತ್ತು ಬರುತ್ತಂತೆ ಬಡವರಾಗಿದ್ರೆ, ರೋಗಿಗಳಾಗಿದ್ರೆ ಆರೋಗ್ಯ ಬರುತ್ತಂತೆ, ಮತ್ತು ಸಂಸಾರಿಗಳಿಗೆ ಮೋಕ್ಷ ಕೊಡೋ ಶಕ್ತಿ ಇರತಕ್ಕಂಥ ತೀರ್ಥ ಅದು. ಅಲ್ಲಿ ಸ್ನಾನ ಮಾಡೋದು ಮಹಾಪುಣ್ಯಕರ ಅಂತ ಹೇಳಿ ದೊಡ್ಡ ಸರೋವರ ಉಂಟು, ಅದನ್ನು ಜನ ನೋಡಿ ಅಲ್ಲಿ ಸ್ನಾನ ಮಾಡೋ ಅಭ್ಯಾಸ ಮಾಡಬೇಕು. ಅರ್ಜುನನು ಅಲ್ಲಿ ಹೋದ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ, ಅರ್ಜುನನು ಸ್ನಾನ ಮಾಡಲಿಕ್ಕೆ ಹೋದ. ಅಲ್ಲಿ ಐದು ನಾರಿ ತೀರ್ಥ ಅಂತಲೂ ಕರೀತಾರ. ಅಲ್ಲಿ ಅರ್ಜುನ ನೋಡಿದನಂತೆ ಆಶ್ಚರ್ಯವಾಯ್ತಾನೆ, ಒಬ್ಬರು ಸ್ನಾನ ಮಾಡ್ತಾ ಇಲ್ಲ ಜಾಗದೊಳಗೆ. ಇನ್ನು ಬೇರೆ ಬೇರೆ ಸರೋವರ ಇವೆ, ಈ ಬೇರೆ ಸರೋವರ ಇವತ್ತಾದ್ರೂ ಉಳ್ಕೊಂಡಿಲ್ಲ, ಅವ ತುಂಬಾ ಸರೋವರಗಳಿದ್ವಂತೆ, ಎಲ್ಲ ಕಡೆ ಸ್ನಾನ ಮಾಡ್ತಿದ್ರು, ಅಲ್ಲಿ ಮಾತ್ರ ಯಾರು ಸ್ನಾನ ಮಾಡ್ತಾನೆ ಇಲ್ಲ. ಅರ್ಜುನಿಗೆ ಆಶ್ಚರ್ಯವಾಯ್ತು ಅಂತ ಹೊತ್ತಾನ. ಯಾವಾಗಲೂ ಕೇಳಬೇಕು, ಯಾವಾಗಲೂ ಕೂಡ ಯಾರು ಒಂದು ದೊಡ್ಡ ಸರೋವರ ಏನು ಯಾರು ಉಪಯೋಗಿಸ್ತಾ ಇಲ್ಲ ಅಂದ್ರೆ ಬಂದು ಯಾಕೆ ಅಂತ ಕೇಳಬೇಕು. ಯಾರೆಲ್ಲ ಬಿಡೋ ಪುಣ್ಯ ಜಾಗ ಖಾಲಿ ಇದೆ ಅಂತ ದಬಕ್ಕೆ ಮುಳುಗಿಬಿಡೋದು, ಮೊಸರು ಬಾಯಿ ಸಿಕ್ಕಾಕೊಳ್ಳೋದು ಮಾಡಬಾರದು. ಅದಕ್ಕೆ ಸಾಕು ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಾವ್ದಾರು ಊರಿಗೆ ಹೋದ ಕಾಲಕ್ಕೆ ಆ ಜನ ಏನ್ ಮಾಡ್ತಾರೋ ಅಬ್ಸರ್ವ್ ಮಾಡಿ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಉಪಯೋಗಿಸ್ತಾ ಇದ್ರೆ ಸರಿ ಇದೆ ಅಂತ ಅರ್ಥ, ಉಪಯೋಗಿಸ್ತಾ ಏನೋ ದೋಷ ಇದೆ ಅಂತ ಅರ್ಥ. ಅದೆಲ್ಲ ಅರ್ಜುನ ಪ್ರಶ್ನೆ ಮಾಡ್ತಾರ, ಯಾಕೆ ಅಂತ ಕೇಳಿದ್ರು ಋಷಿಮುನಿಗಳನ್ನ. ಇವತ್ತು ಋಷಿಮುನಿಗಳು ಯಾರಿಲ್ಲ ಬಿಡಿ, ಅಲ್ಲಿ ಗೈಡ್ಗಳಿರ್ತಾರೆ ಹೊರತು ಋಷಿಮುನಿಗಳು ಯಾರು ಎಲ್ಲೂ ಸಿಗೋದಿಲ್ಲ, ಅಲ್ಲೇ ಸಿಗ್ತಾರೆ ಪಾಪ. ಅಲ್ಲಿ ಹೋಗಿ ಕೇಳ್ತಾರೆ ಋಷಿಗಳನ್ನ ಮುನಿಗಳನ್ನ, ಇಷ್ಟರ ಎಲ್ಲ ಕಡೆ ಸ್ನಾನ ಮಾಡ್ತಾರೆ, ಇಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಕೇಳಿ. ಇದು ದೊಡ್ಡ ಸರೋವರ, ಮತ್ತೆ ಒಳ್ಳೆ ವಾಟರ್, ಒಳ್ಳೆ ಶುದ್ಧವಾದ ನೀರು, ನೋಡೋದಕ್ಕೆ ಯಾವ ಡಿಫೆಕ್ಟ್ ಕಾಣ್ತಾ ಇಲ್ಲ. ನೋಡೋದಕ್ಕೆ ಕೊಳಕಿದ್ರೆ ಬಿಡಿ, ಯಾಕೆಂದ್ರೆ ಗೊತ್ತಾಗ್ಬಿಡುತ್ತೆ, ವಾಸನೆ ಹೊಡಿತಾ ಇದ್ದು ಏನಾಗ್ಬಿಟ್ಟಿದ್ರೆ ಅರ್ಥ ಆಗಿಬಿಡುತ್ತೆ. ಈ ಸ್ವಚ್ಛವಾದ ಸರೋವರದಲ್ಲಿ ಯಾಕೆ ಸ್ನಾನ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅವರು ಕಾರಣ ಹೇಳುತ್ತಾರೆ. ಆ ಕಾರಣ ಏನಂತ ಇವತ್ತು ಬೇಡ, ನಾಳೆ ದಿವಸ. ಯಾಕೆ ಏನು ಸ್ನಾನ ಮಾಡ್ತಾರೆ, ನಾವೆಲ್ಲ ಏನ್ ಮಾಡಿ ಬೇರೆ ತೀರ್ಥಕ್ಕೆ ಹೋದಾಗ ಈಗಿದ್ದು ಇರ್ಬೋದು, ನಾ ಸ್ನಾನ ಮಾಡೋದು ಬಿಡ್ಲಕ್ಕೆ ಹೋಗಬಾರದು, ಮತ್ತೆ ಏನೋ ಇರ್ಬೋದು ಬಿಡಿ ಅಲ್ಲೇ ಕೂಡ ಅಂತ ತಿಳ್ಕೊಳ್ಬೇಕಾದ ಕಾರಣ ಇಲ್ಲ. ಬಹಳ ಅಪೂರ್ವ ಕಾರಣ. ಪ್ರತಿಯೊಂದು ಹಿನ್ನೆಲೆಯಲ್ಲೂ ಕೂಡ ಮಹಾಭಾರತ ಅಂದ್ರೆ ರೋಮಾಂಚಕವಾದ ಕಥೆ. ಜಗತ್ತಿನ ಯಾವ ಕಥೆಯೂ ಕೂಡ ಮಹಾಭಾರತ ಕಥೆಯಷ್ಟು ಆಕರ್ಷಕವಾಗಿಲ್ಲ. ಅಷ್ಟು ಲೆಂತ್ ಯಾವುದೂ ಇಲ್ಲ, ಅಷ್ಟು ಅಟ್ರಾಕ್ಟಿವ್ ಯಾವುದೂ ಇಲ್ಲ. ಅತ್ಯದ್ಭುತವಾದ ಒಂದು ಹಿನ್ನೆಲೆ ಹೇಳ್ತಾ ಇದ್ದಾರೆ. ನಾಳೆ ದಿವಸ ಅದು, ಮತ್ತೆ ನಾಳೆ ಸುಭದ್ರಾ ಕಲ್ಯಾಣ ಆಗೇ ಆಗುತ್ತೆ. ನಾಳೆ ಸುಭದ್ರಾ ಕಲ್ಯಾಣ ಎರಡನ್ನು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀ ಕೃಷ್ಣಾರ್ಪಣಮಸ್ತು. ಸ
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.